ஸ்ரீகுருப்போ நம. ஹரி ஓம். ஹயக்ரீவம் சிதானந்த விக்ரஹம் சதனுக்ரஹம் தசக்ரீவச்சிதம் சாபான் மணிக்ரீவ விமோசனம் ஸ்வநாமக்ரஹணா தேவானி தத்தக்ரஹ விக்ரஹம் விருந்தாவனகதம் வந்தே ப்ரஹ்மருத்ரேந்திர வந்திதம் ஸ்வாந்தஸ்தானந்த ஸ்ரீயாய பூர்ணஜ்ஞான ரசாரணசே உத்துங்கவாத்தரங்காய மத்வதுக்தாப்தயே நம. குருமகில குணஜம் சத்குணைகாதிவாசம் சமதமபரிநிஷ்டம் சத்வநிஷ்டம் வரிஷ்டம் சகலசுஜனசிஷ்டம் நித்யநிர்த்ரோதகஷ்டம் ஹயமுகபதநிஷ்டம் மாம் பஜந்து ப்ரபன்னாஹ பூஜ்யாய ராகவேந்திராய சத்யதர்மரதாய ச பஜதாம் கல்பவ்ருக்ஷாய நமதாம் காமதேனவே நீலாகராட்சிதானந்த லீலாகோபாலபாலிதான் வித்யாபயோநிதீன் வந்தே ப்ரஹ்ம வித்யா குருன் நம. ப்ரஹ்மச்சர்ய ஹரிப்ரீதி சுவித்யா வாதசாரிணஹ இஷ்டதான் கஷ்டஹத்ருன்னஹ வித்யாமான்யான் முனீன் நம. வாஜராஜபதத்வந்த்வ வாரிஜாசஸ்தமானசான் விஸ்வப்ரிய குருன் வந்தே மந்தோஹம் தீ விசுத்தயே. சத்யம் சத்யம் புனசத்யம் விஷ்ணுதீர்த்தப்ரசாததஹ சர்வே காமா பவந்தேவ சிவதோ பிம்பசந்நிதௌ சிந்தாமணிம் சுபக்தானாம் கல்பவ்ருக்ஷம் ச காமதம் ஸ்வாமினம் துவாம் ரகுப்ரேமதீர்த்தம் வந்தேஹ்யபீஷ்டதம். ஸ்ரீகுருப்யோ நம. ஹரி ஓம். கல்யாண அத்புத காத்ராய காமிதர்த்த பிரதாயினே ஸ்ரீ வெங்கடநாதாய ஸ்ரீனிவாசாய தே நம. ஸ்ரீனிவாச கல்யாண அதியாக்கும் நம்ம எல்லாம் கேளுதே கேளுபேக்கு அல்வா? கேளுத கதையன்னே கேளுபேக்கு, கேளுத கதையன்னே கேளுபேக்கு. யாக்கே ஹாகே அந்த அல்ல, தேவரல்ல விசேஷ இது. நம்ம கதை நோட்டா இருக்கீவி நாம, நமக்கு ஹಳೆಯದಲ್ಲ ನೆನೆಸಿಕೊಂಡು ನೆನೆಸಿಕೊಂಡು ಓಡಾಡ್ತಾ ಇರ್ತೀವಿ ಅಥವಾ ಸಂತೋಷ ಪಡ್ತಾ ಇರ್ತೀವಿ. ಅದರಿಂದ ಏನಾಗುತ್ತೆ? ಟೈಮ್ ಪಾಸ್ ಆಗುತ್ತೆ ಅಷ್ಟೇ, ಅದರಿಂದ ಏನು ಉಪಯೋಗವಿಲ್ಲ. ಇನ್ನು ದುಃಖ ಜಾಸ್ತಿ ಆಗುತ್ತೆ. ಅವಾಗ ಚೆನ್ನಾಗಿದ್ದೆ, ಇವಾಗ ಹಾಳಾದೆ ಅಂತ ಅಷ್ಟೇ ಅಲ್ಲ ದುಃಖ. ಅವಾಗ ಸುಖವಾಗಿದ್ದೆ, ದುಃಖ ಪಡ್ತಾ ಇದ್ದೀನಿ ಅಂತ. ಆದರೆ ದೇವರ ಚರಿತ್ರೆ ಎಂಥದ್ದು ಅಂದ್ರೆ, ಪ್ರಮೇಯಗಳು, ಒಳ್ಳೆ ದೇವರ ರೂಪ ಅನುಸಂಧಾನ ಅದು ಇಲ್ಲ, ಏನೂ ಇಲ್ಲ. ಬರೀ ಕಥೆಯನ್ನೇ ಕೇಳುತ್ತಾ ಇದ್ದು, ಕೇಳುತ್ತಾ ಇದ್ರೂ ಕೂಡ ಪಾವನ ಮಾಡುತ್ತೆ. ದೇವ ಹೀಗೆ ಬಂದ, ಹೀಗೆ ಹೋದ, ಹೀಗೆ ಮಾಡಿದ ಅಂತ ಒಂದೊಂದು ಚರ್ಯೆ ಏನಿದೆ, ಆ ಚರ್ಯೆ ಒಂದೊಂದು ಕೇಳುತ್ತಾ ಇದ್ರೆ ನಮ್ಮನ್ನ ಪವಿತ್ರ ಮಾಡುತ್ತೆ. ಅಲ್ಲಿ ಒಳಗೆ ರಹಸ್ಯ ಏನು ಅದು ತಿಳ್ಕೊಂಡ್ರೆ ನಮಗೆ ಆ ಬೇಜಾರು ಹೊರಟು ಹೋಗುತ್ತೆ. ಬೇಜಾರು ಹೊರಟು ಹೋಗುತ್ತೆ ಹೇಗೆ ಅಂದರೆ, ಭಾಗವತಕಾರರು, ಪುರಾಣಕಾರರಂತಹ ವೇದವ್ಯಾಸರು ಏನು ಮಾಡಿದ್ದಾರೆ, ಇಡೀ ಭಗವಂತನ ಚರಿತ್ರೆಯನ್ನು ಬರೆಯುವಾಗ ಆ ಚರಿತ್ರೆಯನ್ನ ಹೇಳುವಂತ ಒಂದೊಂದು ಅಕ್ಷರದಲ್ಲೂ ಭಗವದ್ ರೂಪ ಪ್ರತಿಷ್ಠಾ ಮಾಡಿದ್ದಾರೆ. ಕೃಷ್ಣ ಮೂರ್ತಿ ಇದ್ದಾರೆ ಎಲ್ಲಿ? ಉಡುಪಿಯಲ್ಲಿ. ಆಚಾರ ಕರಾಚಿತ ಮೂರ್ತಿ ಎಲ್ಲಾ ಕಡೆ ನಿಂತಿದೆ. ಆ ಮೂರ್ತಿಯಲ್ಲಿ ಯಾರೂ ಕೂಡ ಆವಾಹನೆ ಮಾಡಲ್ಲ. ಸಾಲಿಗ್ರಾಮದಲ್ಲಿ ಆವಾಹನೆ ಇಲ್ಲ, ಐಕ್ಯ ಚಿಂತನೆ ಮಾತ್ರ. ಐಕ್ಯ ಚಿಂತನೆ ಮಾಡಲೇಬೇಕು. ಹಾಗೆ ಆಚಾರ ಕರಾಚಿತ ಮೂರ್ತಿ ಎಲ್ಲೆಲ್ಲಿದೆ ಅಲ್ಲಿ ಈ ಮೂರ್ತಿಯನ್ನು ಐಕ್ಯ ಚಿಂತನೆ ಮಾಡುತ್ತಾರೆ, ಆವಾಹನೆ ಮಾಡಲ್ಲ. ಅದೊಂದು ವಿಶೇಷ ನೋಡಿ. ಆಚಾರರು ಆಗ ಪೂಜೆ ಮಾಡಿದ ಮೂರ್ತಿ ಆ ಸ್ವಾಮಿ ಸನ್ನಿಧಾನ ಅಚ್ಚಳಿಯದೆ ನಿಂತಿರುತ್ತೆ, ಕರೆಂಟ್ ಲೈವ್ ಟರ್ಮಿನಲ್. ಅಂಥದ್ದೇ ಸೇಮ್ ಟರ್ಮಿನಲ್ ಯಾವುದು ಅಂದ್ರೆ, ವೇದವ್ಯಾಸರ ಬಾಯಿಯಿಂದ ಬಂದಿರತಕ್ಕಂತಹ ಪ್ರತಿಯೊಂದು ಅಕ್ಷರದಲ್ಲಿರೋ ಭಗವದ್ ರೂಪ. ಈ ಎಚ್ಚರ ಯಾರಿಗಿರುತ್ತೆ? ಯಾರೇ ಹೇಳಿ, ಅದು ಹೇಳೋ ಕಾಲಕ್ಕೆ ಅಲ್ಲಿ ವೇದವ್ಯಾಸರು ಕೂತಿರ್ತಾರೆ. ಹೇಳೋರಿಗೆ ಎಚ್ಚರ ಇಲ್ಲದೆ ಇರಬಹುದು, ಏನೋ ನನ್ನಲ್ಲಿ ಅವರು ಬಂದು ಹೇಳ್ತಾ ಇದ್ದಾರೆ ಅಂತ. ಆದರೆ ಒಳಗೆ ಅವರು ಜ್ಞಾನಿಗಳೆಲ್ಲ ಬಂದು ಕೂತು ಯಾರ್ಯಾರು ಕೂತಿರ್ತಾರೆ ಅವರ ಯೋಗ್ಯತಾನುಸಾರ ನುಡಿಸ್ತಾ ಇರ್ತಾರೆ. ಹೇಳೋರ ಯೋಗ್ಯತಾನುಸಾರ, ಕೇಳೋರ ಯೋಗ್ಯತಾನುಸಾರ ಎಷ್ಟು ಅಂತೆಲ್ಲ ಕ್ಯಾಲ್ಕುಲೇಟ್ ಮಾಡಿ ತಕ ತಕ ನುಡಿಸ್ತಾ ಇರ್ತಾರೆ, ಅವರೇ ನುಡಿಸ್ತಾ ಇರ್ತಾರೆ. ಆ ನುಡಿಸುವಾಗ ಏನು ಅಕ್ಷರಗಳು, ವರ್ಣಗಳು ಬರುತ್ತೆ, ಆ ವರ್ಣಗಳಲ್ಲೆಲ್ಲ ಕೂಡ ಭಗವದ್ ರೂಪಗಳೇ ನಮ್ಮ ಹೃದಯದಲ್ಲಿ ಬಂದು ಸೇರತಾ ಇರುತ್ತೆ. ಗೊತ್ತಿದ್ದವರು ಉಪದೇಶ ಕೊಡುವ ರೀತಿಯೇ ಇದು. ನನ್ನ ಬಾಯಿಂದ ಬರತಕ್ಕಂತಹ ವರ್ಣಗಳು, ವರ್ಣಗಳೆಲ್ಲ ಸೇರಿದ್ರೆ ಶಬ್ದಗಳು, ಶಬ್ದಗಳು ಸೇರಿದರೆ ನಾನಾ ರೀತಿ ವಾಕ್ಯಗಳು, ವಾಕ್ಯಗಳು ಸೇರಿದರೆ ಅದರಲ್ಲಿ ಅರ್ಥ. ಆ ವರ್ಣದಲ್ಲಿ ಭಗವದ್ ರೂಪ, ಶಬ್ದದಲ್ಲಿ ಭಗವದ್ ರೂಪ, ವಾಕ್ಯಗಳಲ್ಲಿ ಭಗವದ್ ರೂಪ, ಅರ್ಥದಲ್ಲಿ ಭಗವದ್ ರೂಪ, ಇಷ್ಟೆಲ್ಲ ರೂಪಗಳು ಎದುರಿಗಿರುವಂತಹ ವ್ಯಕ್ತಿಯ ಹೃದಯದೊಳಗಿರುವ ಸ್ವಾಮಿಯಲ್ಲಿ ಸೇರಲಿ, ಆ ರೂಪಗಳಲ್ಲಿ ಸೇರಿ ಇವರಲ್ಲಿ ಪರಿಣಾಮ ತರಲಿ. ಎಷ್ಟು ನಾನು ಏನು ಹೇಳುತ್ತಾ ಇದ್ದೇನೆ ಅದರ ಪರಿಣಾಮ ಅವರ ಮೇಲೂ ಬರಲಿ, ನನ್ನ ಮೇಲೂ ಬರಲಿ ಅಂತ. ಯಾಕೆ ಅಂದ್ರೆ ಆ ಬೂಮ್ರ್ಯಾಂಗ್ ಅಂತ ಬಿಡ್ತಾರೆ, ಅದು ಬಿಟ್ರೆ ಅಲ್ಲಿ ಹೋಗಿ ಹೆದರಿ ಶತ್ರುವನ್ನು ಸಂಹಾರ ಮಾಡಿ ತಿರುಗಿ ಮತ್ತು ಕೈ ಸೇರುತ್ತೆ. ಹಾಗೆ ಈ ವರ್ಣಾಭಿಮಾನಿ ಭಗವದ್ ರೂಪಗಳು ಏನಾಗುತ್ತೆ, ಮೊದಲು ಹೊರಡೋದೇ ಸೂರ್ಯಮಂಡಲಕ್ಕೆ ಹೊರಟು ಅಲ್ಲಿಗೆ ಹೋಗಿ ಪರಿಣಾಮ ತರುವಂತಹ ರೂಪಗಳು ಎಲ್ಲಿ ನಾವು ಉದ್ದೇಶ ಮಾಡಿಕೊಂಡಿರ್ತೇವೆ ಅವರ ಹೃದಯದಲ್ಲಿ ಸೇರಿ ಪರಿಣಾಮ ತರಲಿಕ್ಕೆ ಒಂದು ರೂಪದಿಂದ ನಿಂತು ಇನ್ನೊಂದು ರೂಪದಿಂದ ಸೀದಾ ಮಾತಾಡಿದವರ ಹೃದಯಕ್ಕೆ ಬಂದು ಚುಚ್ಚತ್ತೆ, ನೀನ್ಯಾಕೆ ಮಾಡ್ತಾ ಇಲ್ಲ ಅಂತ ಹೇಳ್ತಾ ಇದೆಯಲ್ಲ, ನೀನ್ಯಾಕೆ ಮಾಡ್ತಾ ಇಲ್ಲ ಅಂತ ಚುಚ್ಚತ್ತೆ. ಮಾಡ್ತಾ ಇದ್ರೆ ಪರವಾಗಿಲ್ಲ, ಇನ್ನ ಚೂರು ಹೆಚ್ಚು ಕೊಡುತ್ತೆ, ಇಲ್ಲ ಚುಚ್ಚಿ ಎಬ್ಬಿಸುತ್ತೆ, ಮಾಡು ಮಾಡು ಮಾಡು, ನೀನು ಮಾಡಿದ್ರೆ ಮುಂದೆ ಅವ್ರು ಮಾಡ್ತಾರೆ, ಇಲ್ಲ ನೀವು ಮಾಡದಿದ್ರೆ ಅವ್ರ ಯಾಕೆ ಮಾಡ್ತಾರೆ, ಅವ್ರನ್ನ ಯಾಕೆ ಮೋಸ ಮಾಡ್ತೀಯ, ನೀನೇ ಮಾಡ್ತಾ ಇಲ್ಲ ಅವ್ರನ್ನ ಯಾಕೆ ಮೋಸ ಮಾಡ್ತೀಯ, ಮಾಡು ಮಾಡು ಅಂತ, ನೀ ಮಾಡು ಅಂತ ಚುಚ್ಚತ್ತದ. ಇದು ಬನ್ನಂಜಿಯವ್ರ ಮಾತಲ್ಲಿ ತುಂಬಾ ಮಾತನ್ನು ಬರ್ತಾ ಇರತ್ತೆ, ಇದು ನಮಗೆ ಪಾಠ ಇನ್ನೊಬ್ಬರಿಗಲ್ಲ ಅಂತ ಅಲ್ವಾ. ಆ ರೀತಿಯಲ್ಲಿ ನಮ್ಮ ಒಳಗೆ ಭಗವದ್ ರೂಪ ಸೇರುತ್ತೆ. ಯಾರಿಗಿಷ್ಟೆಲ್ಲ ಈ ರೀತಿ ತಿಳ್ಕೊಂಡು ಕೇಳಿದವರಿಗೆ ಪ್ರವಚನ ಆಗುವಾಗ ಅಲ್ಲಿ ಭಗವದ್ ರೂಪಗಳು ಬರ್ತಾ ಇವೆ ಅಂತ ತಲೆಬಾಗಿ ನಮಸ್ಕಾರ ಮಾಡಿ ಸ್ವಾಮಿ ಬಾರಯ್ಯ ಅಂತ ಹೃದಯ ತೆರೆದವರಿಗೆ, ಆಹ್ವಾನ ಕೊಟ್ಟವರಿಗೆ ಸ್ವಾಮಿ ಪ್ರಸನ್ನನಾಗ್ತಾನೆ. ವಿಷಯವೇ ಗೊತ್ತಿಲ್ಲ ಅಥವಾ ಗೊತ್ತಿದ್ರೂ ನೆಗ್ಲಿಜೆನ್ಸ್, ಸಾಕಪ್ಪ ಏನೋ ರೂಪಗಳು ಬರುತ್ತಂತೆ ಹೋಗುತ್ತಂತೆ, ಯಾರಿಗೆ ಕೇಳ್ತಾರೆ ಇದು ಅಂತ ಹೋಗುವವರು, ಅಂದ್ರೆ ಯಾರಿಗಾದರೆ ತನ್ನ ಅನುಗ್ರಹ ತೋರಲಿಕ್ಕೆ ದೇವರಿಗೆ ಆ ಕರ್ಮ ಅಡ್ಡಿ ಬರ್ತಾ ಇದೆ ಅಂತ ದೇವರ ಸಂಕಲ್ಪ ಬಂತು ಅವರಿಗಂತ ಭಾವನೆ ಕೊಟ್ಟು ಅಲ್ಲಿಗಲ್ಲಿಗೆ ಅಲ್ಲಿಗೆ ಅಲ್ಲಿಗೆ ನಿಲ್ಲಿಸಿ ಬಿಡ್ತಾ ಇರ್ತಾರೆ. ಯಾರಿಗದು ಪರಿಣಾಮಕಾರಿ ಆಗಬೇಕೋ ಅವರಿಗೆ ಮಾತ್ರ ಹೃದಯದಲ್ಲಿ ನಿಂತು ಆಹ್ವಾನ ಕೊಡಿಸ್ತಾ ಇರ್ತಾನೆ. ಅವರು ಒಳಗೊಳಗೆ ಅನುಭವ ಬರ್ತಾ ಇರುತ್ತೆ, ಅದು ಕೇಳಿದ ಮೇಲೆ ಪ್ರಾಕ್ಟಿಕಲ್ ಆಗಿ ಹೋದಾಗ ಆ ಅನುಸಂಧಾನಗಳು ಬರ್ತಾ ಇರುತ್ತೆ. ಅವರಿಗೆ ಗೊತ್ತಿಲ್ಲದೇನೆ ಅಲ್ಲಿ ನೋಡಿದಾಗ ದೇವರ ನೆನಪು ಬರೋದು ಇವೆಲ್ಲ ಆಗ್ತಾ ಇರುತ್ತೆ. ಇಂಥದಾಗುವಾಗ ಏನಾಗುತ್ತೆ, ಹಾ ಎಸ್ ಇದು ಚೆನ್ನಾಗಿದೆ ಅಂತ ಆ ಹಾವಿಗೆ ಕರ್ಕೊಂಡು ಬರ್ತಾನೆ. ಮೊದಲೇ ಹೇಳಿದ್ದೆ, ಯಾರ ತಲೆಯಲ್ಲಿ ತೋರಬೇಕೋ ಅಲ್ಲಿ ತೋರಿಸ್ತಾನೆ, ಯಾರಿಂದ ಬಿಡಿಸಬೇಕೋ ಬಿಡಿಸ್ತಾನೆ, ಏನು ಚಿಂತೆ ಯಾವುದು ಅವಸರವಿಲ್ಲ. ಅದರಿಂದ ಶ್ರೀನಿವಾಸ ಕಲ್ಯಾಣ ಕೇಳುವ ರೀತಿ ಹೇಗೆ ಅಂದರೆ ಇದರಲ್ಲಿ ಪ್ರತಿಯೊಂದು ಶಬ್ದ ಪ್ರತಿಯೊಂದು ಶಬ್ದ ಹೇಳುತ್ತಾರೆ. ದುಡ್ಡು ಬೇಕಾದವರಿಗೂ ದುಡ್ಡು ಕೊಟ್ಟೇ ಕೊಡುತ್ತೆ. ಧನಕಾಮಸ್ಯ ಧನದಂ, ಪುತ್ರಕಾಮಸ್ಯ ಪುತ್ರದಂ, ಪುತ್ರರು ಬೇಕಾದ ಪುತ್ರ ಕೊಡುತ್ತಾರೆ. ರೋಗಾರ್ಥಸ್ಯ ಚ ರೋಗಘ್ನಂ, ರೋಗದಿಂದ ಬಳಲುವವರಿಗೆ ರೋಗ ನಾಶ ಮಾಡುತ್ತೆ. ಇಷ್ಟೇನಂದ್ರೆ ಜ್ಞಾನಿನಾಂ ಜ್ಞಾನ ಸಾಧನಂ, ಜ್ಞಾನಿಗಳಾದವರಿಗೆ ಅಪರೂಪದ ಜ್ಞಾನ ಸಾಧನೆ ಆಗಬೇಕಾ? ಇಲ್ಲಿ ನೋಡಿ, ಶ್ರೀನಿವಾಸ ಕಲ್ಯಾಣ ಯಾಕೆ ಕೇಳಬೇಕು ಅಂದ್ರೆ ನಮಗೆ ವಿಶೇಷವಾದಂತಹ ಜ್ಞಾನ ಬರಬೇಕು ಅಂತ. ಹೌದಾ? ಈಗ ನೋಡಿ, ನಾವೇನು ಚೂರು ಕೇಳ್ತಾ ಇದ್ವಿ, ಷೋಡಶಿ ಆಯಿತು, ಚತುರ್ದಶಿ ಆಯಿತು, ನಂತರ ಸಾರೋದ್ಧಾರ ಆಯಿತು, ಅಧ್ಯಾತ್ಮ ಸಂಜನೆ ಆಯಿತು, ಕೇಳಿದ್ವಿ. ಕೇಳಿದ ಮೇಲೆ ಎಟಕಿದಂತೆ ಇದೆ, ಎಟಕ್ತಾ ಇಲ್ಲ ಅಲ್ವಾ? ಎಟಕಿದಂತೆ ಇದೆ, ಎಟಕ್ತಾ ಇಲ್ಲ, ಅರ್ಥ ಆದಂತೆ ಇದೆ, ಅನುಷ್ಠಾನಕ್ಕೆ ಬರ್ತಾ ಇಲ್ಲ. ಅನುಷ್ಠಾನಕ್ಕೆ ಬಂದರೂ ಚೂರು ಚೂರು ಬರ್ತಾ ಇದೆ, ಪೂರ್ಣ ಮಟ್ಟದಲ್ಲಿ ಬರ್ತಾ ಇಲ್ಲ. ನಮಗೆ ಎಷ್ಟು ಯೋಗ್ಯತೆ ಇದೆ ಅಷ್ಟು ಮಟ್ಟದಲ್ಲಿ ಇನ್ನೂ ಬರ್ತಾ ಇಲ್ಲ, ಬರಬೇಕು. ಇದೆಲ್ಲ ಕೂತ್ಕೊಂಡಿದೆ. ಹಾಗಾದ್ರೆ ಯಾಕೆ ಬರ್ತಾ ಇಲ್ಲ ಅಂದ್ರೆ ಒಳಗೇನೋ ಅಡ್ಡಿ 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 ಎಲ್ಲದಕ್ಕೂ ಅಡ್ಡಿ ಕೂತಿದೆ, ಅದು ನಮ್ಮ ಪಾಪವೇ. ಅದು ಕತ್ತರಿಸಿ ಹೋಗಬೇಕಾ? ಇದೊಂದು ರಾಜಮಾರ್ಗ ಅಂದ್ರು. ಎಂಥ ರಾಜಮಾರ್ಗ ಅಂದರೆ, ಹಾ, ಹಿಂದೆ ಯಾರು? ಜನಕ ಮಹಾರಾಜ. ಜನಕ ಮಹಾರಾಜ ಇದನ್ನು ಕೇಳಿ ಏನೇನು ಪಡೆದ ಎಂಬುದು ನೋಡೋಣ. ಅಲ್ಲಿ ಹೇಳುತ್ತಾರೆ, ಹಿಂದೆ ನಾವು ಕೇಳಿದ್ವಯ್ಯ ಶೌನಕರೇ, ಶೌನಕ ಕೇಳ್ತಾರೆ ಸುತಾಚಾರನ್ನು, ನಿಮ್ಮಿಂದ ನಾವು ಖಚಿತಂ ರಂಗಮಹಾತ್ಯಂ ತ್ವಯಾ ಹಸ್ತಗಿರೀಶಿತು. ನೀವು ಕರಿಗಿರಿ ಮಹಾತ್ಮವನ್ನು ಹೇಳಿದ್ದೀರಾ, ಬಹಳ ಚೆನ್ನಾಗಿತ್ತು. ಈಗ ವಿಶೇಷವಾದ ವೆಂಕಟೇಶಿತು, ಭಗವಂತನ ವಿಶೇಷವಾಗಿರತಕ್ಕಂತಹ ವೆಂಕಟೇಶನ ಮಹಿಮೆಯನ್ನು ಕೇಳಬೇಕು ಅಂತಿದ್ದೇವೆ. ಯದ್ಯಪಿ ನಮ್ಮ ಹೃದಯದಲ್ಲಿರುವ ಮೂರ್ತಿಯೇ ಅಲ್ಲಿ ನಿಂತದ್ದು ಶ್ರೀನಿವಾಸ. ಅಲ್ಲೆಷ್ಟು ತಾಕತ್ತಿದೆಯೋ ಇಲ್ಲೂ ಅಷ್ಟೇ ತಾಕತ್ತಿದೆ. ವ್ಯತ್ಯಾಸ ಏನು? ಅಲ್ಲಿ ಶಕ್ತಿ ಪ್ರಕಟ ಮಾಡಿದ್ದಾನೆ, ಇಲ್ಲಿ ಮಾಡಿಲ್ಲ, ಅಷ್ಟೇ ವ್ಯತ್ಯಾಸ. ಎಷ್ಟು ವ್ಯತ್ಯಾಸ ನೋಡಿ. ಅಂದ್ರೆ ಅಲ್ಲಿ ಎಲ್ಲರನ್ನೂ ಕಾಪಾಡುತ್ತಾ ಕೂತಿದ್ದಾನೆ, ಇಲ್ಲಿದ್ದವ ಸೈಲೆಂಟ್ ಆಗಿ ಕೂತಿದ್ದಾನೆ, ಏನು ಮಾಡ್ತಾ ಇಲ್ಲ. ತಾಕತ್ತಿದ್ರು ಸುಮ್ಮನೆ ಕೂತಿದ್ದಾನೆ. ಹೇಗೆ ಎಲ್ಲಾ ಕಪಿಗಳ ಮಧ್ಯೆ ಸಮುದ್ರ ಹೇಗಾರಬೇಕು ಹೇಗಾರಬೇಕು ಅನ್ನೋ ತಲೆ ತಲೆ ಚಚ್ಚಿಕೊಳ್ತಾ ಇದ್ರು ಕೂಡ ಸೈಲೆಂಟ್ ಆಗಿ ಕೂತ ಹನುಮ ಹೇಗಿದ್ದ, ಹಾಗೆ ನಮ್ಮೊಳಗೆ ಎಷ್ಟು ತೊಂದರೆಗಳಿಂದ ನಾವು ಒದ್ದಾಡ್ತಾ ಇದ್ರು ಕಪಿಗಳಂತೆ, ನಾವು ಒದ್ದಾಡ್ತಾ ಇದ್ರು ಸುಮ್ಮನೆ ಕೂತಿದ್ದಾನೆ. ನೋಡೋಣ ನೋಡೋಣ ಎಷ್ಟು ಹಾರ್ತಿರೋ ನೋಡೋಣ ಅಂತ ಅಲ್ವೋ. ಹನುಮನ ತಾಕತ್ತು ಗೊತ್ತಾದ ಜಾಂಬವಂತ ಬಂದ, ಜಾಂಬವಂತ ಬಂದ, ಹನುಮ ನೀನೊಬ್ಬನೇ ಹಾರಲಿಕ್ಕೆ ಸಾಧ್ಯ ಅಂದಾಗ ಹನುಮ ಹಾರಿದ. ಹಾಗೆ ನಮ್ಮೊಳಗೆ ಸ್ವಾಮಿ ಇದ್ದಾನೆ, ಅವನೊಬ್ಬನೇ ನಮ್ಮನ್ನ ಎಲ್ಲಾದ್ರಿಂದ ಪಾರು ಮಾಡಲಿಕ್ಕೆ ಸಾಧ್ಯ ಎಂಬ ಎಚ್ಚರ ಬಂದರೆ ಆಗ ಸ್ವಾಮಿ ಅಲ್ಲಿ ತಾಕತ್ತೇನು ಪ್ರಕಟ ಮಾಡಿದ, ಅಷ್ಟೇ ತಾಕತ್ತಿಲ್ಲಿ ಮಾಡಲ್ಲ. ನಮ್ಮನ್ನುದ್ಧಾರ ಮಾಡಲಿಕ್ಕೆ ಎಷ್ಟು ಬೇಕೋ ಅಷ್ಟು ತಾಕತ್ತು ಪ್ರಕಟ ಮಾಡುತ್ತಾ ಬರುತ್ತಾನೆ. ಇದು ಶ್ರೀನಿವಾಸನ ಕಲ್ಯಾಣ ಕೇಳುವುದರಲ್ಲಿ ತಾತ್ಪರ್ಯ. ನನ್ನ ಬಿಂಬನೇ ಶ್ರೀನಿವಾಸ, ಇಂಥ ಶಕ್ತಿಯನ್ನ ಪ್ರಕಟ ಮಾಡಿದ್ದಾನೆ, ನನ್ನಲ್ಲೂ ನಿನ್ನ ಶಕ್ತಿ ಪ್ರಕಟ ಮಾಡಯ್ಯ ಮಾಡಯ್ಯ ಅಂತ ಪ್ರಾರ್ಥನೆ. ಯಾಕೆ ಪ್ರಾರ್ಥನೆ ಮಾಡಬೇಕು? ಅವನೇ ಮಾಡಬಹುದಲ್ಲ, ಅಂದ್ರೆ ಅವನೇ ಮಾಡಲಿಕ್ಕಾಗಿ ಏನು ನಮ್ಮಲ್ಲಿ ಪಾಪ ಅಡ್ಡಿ ಕೂತಿದೆ? ನಮ್ಮ ಪ್ರಾರ್ಥನೆ, ಸತತ ಪ್ರಾರ್ಥನೆಯಿಂದ ನಮ್ಮ ಒಳಗಿರತಕ್ಕಂತಹ ಪಾಪ ಕತ್ತರಿಸಿ ಹೋಗಿ ಆತ ತನ್ನ ತಾಕತ್ತನ್ನ ನಮ್ಮೊಳಗೆ ಪ್ರಕಟ ಮಾಡಲಿಕ್ಕೆ, ಅಡ್ಡಿಯಾದ ಪಾಪ ಕತ್ತರಿಸಿ ಹೋಗ್ಲಿಕ್ಕೆ ಸತಾ ಪ್ರಾರ್ಥನೆ ಮಾಡಬೇಕು. ಈ ಪ್ರಾರ್ಥನೆಯಿಂದ ನಮ್ಮ ಪಾಪ ಕತ್ತರಿಸಿ ಹೋಗುತ್ತೆ, ದೇವಶಕ್ತಿ ಪ್ರಕಟ ಮಾಡುತ್ತಾನೆ. ಇದಕ್ಕಾಗಿ ನಾವು ಶ್ರೀನಿವಾಸ ಕಲ್ಯಾಣ ಕೇಳಿ ಆತನ ತಾಕತ್ತನ್ನ ಪರಿಚಯ ಮಾಡಿಕೊಂಡು ಅದನ್ನೇ ನಮ್ಮ ಬಿಂಬನಲ್ಲಿ ಚಿಂತನೆ ಮಾಡಬೇಕು. ಇದು ಎಲ್ಲ ಕಡೆ ನಾವು ಮಾಡಬೇಕಾಗಿದ್ದೆ, ಅದು ಭಾಗವತ ಕೇಳಲಿ ಭಾರತ ಕೇಳಲಿ ಎಲ್ಲಿ ಕೇಳಲಿ ಇದನ್ನೇ ಮಾಡಬೇಕಾಗಿತ್ತು. ಕರಿಗಿರಿ ಮಹಾತ್ಮ್ಯ ತುಂಬಾ ಸಲ ಹೋಗ್ತಾ ಇರ್ತೀವಿ ಅಲ್ವಾ, ದೇವರಾಯನದುರ್ಗ ಎಲ್ಲರಿಗೂ ಸುಲಭ, ಇಲ್ಲೇ ಹತ್ತಿರ. ಮಹಿಮೆ ಗೊತ್ತು ಗೊತ್ತಿರಲ್ಲ, ಮೋಸ್ಟ್ಲಿ ಗೊತ್ತಿರಲ್ಲ. ಯಾಕಂದ್ರೆ ಒಂದ್ಸಲ ಕರಿಗಿರಿ ಮಹಾತ್ಮ ಹೇಳಿದಾಗ ಇಲ್ಲೇ ಬೆಂಗಳೂರಲ್ಲಿ ಹೇಳಿತ್ತು, ಯಾರೋ ಹೇಳಿದ್ರು ನಮ್ಗೆ, ಹೇಳಿದ್ರೆ ನಮ್ಮ ಕುಲದೇವರು ಬಹಳ ಒಳ್ಳೆದಪ್ಪ. ಅದೆಲ್ಲ ಹೇಳಿದ ಮೇಲೆ ಅವರು ಹೇಳಿದ್ದೇನು ಗೊತ್ತು, ನಾವೆಲ್ಲ ಅಲ್ಲೇ ಹುಟ್ಟಿ ಬೆಳೆದವರು, ಅಲ್ಲೇ ತಿರುಗಾಡಿದವರು, ಇಷ್ಟೆಲ್ಲ ಇದೆ ಅಂತ ನಮಗೆ ಗೊತ್ತಿಲ್ಲ ಆ ಬೆಟ್ಟದಲ್ಲಿ ಅಂತ, ಇಷ್ಟವರೆಗೂ ನಮಗೆ ಗೊತ್ತಿಲ್ಲ ಅಂದ್ರು. ಇನ್ನೊಂದು ಗೊತ್ತು, ಆ ಬೆಟ್ಟಕ್ಕೆ ಹೋಗಬೇಕಂತೆ ಅಲ್ಲೇ ಕೂತು ಆ ತೀರ್ಥದಲ್ಲಿ ಸ್ನಾನ ಮಾಡಿ ಅಲ್ಲೇ ವಿಶೇಷವಾಗಿ ಆ ಮಹಾತ್ಮವನ್ನೆಲ್ಲ ದಿನಾಗೂ ಕೇಳಬೇಕಂತ, ನರಸಿಂಹದೇವರ ಮಹಾತ್ಮ ಕೇಳಬೇಕಂತೆ ಒಂದು ವಾರ ವಿಶೇಷವಾಗಿ ಅಲ್ಲಿ 9 ದಿನ ಕೇಳಬೇಕಂತೆ, ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಸ್ವಾಮಿ ಯಾವಾಗ ಕರ್ಕೊಂಡು ಹೋಗ್ತಾನೆ ಗೊತ್ತಿಲ್ಲ, ಅನ್ಕೊಂಡಿದ್ದೆ ನಾನು ಹೋಗ್ಬೇಕು ಅಂತ ಕರಿಗಿರಿಗೆ 9 ದಿವಸ ಅಲ್ಲಿರಬೇಕು ಅಂತ ಹೇಳಿ. ಅಲ್ಲಿ ಎಲ್ಲ ಬಿಟ್ಟು ಹೋಗ್ಬೇಕು, ಎಲ್ಲ ಸಂಸಾರ ಬಿಟ್ಟು ಹೋಗ್ಬೇಕು ಅಂದ್ರೆ ಕಷ್ಟ, 9 ದಿನ ಸಂಸಾರ ಬಿಡಲ್ಲ ನಮ್ಮನ್ನ. ಸರಿ, ಪ್ರಸ್ತುತಕ್ಕೆ ಬಂದರೆ ಕರಿಗಿರಿ ಮಹಾತ್ಮ ತುಂಬಾ ಚೆನ್ನಾಗಿ ಹೇಳಿದ್ದೀರಾ, ವೆಂಕಟೇಶನ ಮಹಾತ್ಮೆ ಹೇಳಿ. ಅವಾಗಂದ್ರು ನಾನು ವೇದವ್ಯಾಸರಿಂದ ಹೇಗೆ ಕೇಳಿದ್ದೆ ಅದನ್ನೇ ನಿಮಗೆ ತಿಳಿಸಿಕೊಡುತ್ತೇನೆ. ಯಥಾಕೃತಂ ಮಯಾ ಪೂರ್ವಂ ವ್ಯಾಸಾತ್ ಅಮಿತ ತೇಜಸ, ವೇದವ್ಯಾಸರಿಂದ ನಾನು ಹೇಗೆ ಕೇಳಿದ್ದೆ ಅದನ್ನೇ ನಿಮಗೆ ತಿಳಿಸಿಕೊಡುತ್ತೇನೆ. ಹಿಂದೆ ಪರಮ ಧಾರ್ಮಿಕನಾಗಿರ್ತಕ್ಕಂಥ ರಾಜನಿದ್ದ, ಯಾರು? ಜನಕ ಮಹಾರಾಜ. ಏನೇನು ಆತನ ಲಕ್ಷಣಗಳು? ಪರಮಧಾರ್ಮಿಕ, ಧಾರ್ಮಿಕ ಅಲ್ಲ, ಪರಮಧಾರ್ಮಿಕ. ಪರಮಧಾರ್ಮಿಕ ಶಬ್ದಕ್ಕರ್ಥ, ಧಾರ್ಮಿಕ ಶಬ್ದಕ್ಕರ್ಥ ಏನು ಅಂದ್ರೆ, ಧಾರ್ಮಿಕ ಅಂದ್ರೆ ಧರ್ಮವನ್ನು ಸದಾ ಜೀವನದಲ್ಲಿ ನಡೆಸಿಕೊಂಡು ಬರತಕ್ಕಂಥವ್ರು ಧಾರ್ಮಿಕ. ಪರಮಧಾರ್ಮಿಕ ಅಂದ್ರೆ ಅದನ್ನ ಪರಮ ಭಗವಂತನಲ್ಲೇ ಗುರಿ ಇಟ್ಟು ಧರ್ಮವನ್ನು ನಡೆಸುವವರಾಗಿದ್ದಾರೆ ಪರಮಧಾರ್ಮಿಕ. ಧಾರ್ಮಿಕರು ಪರಮಧಾರ್ಮಿಕರು ಅಂತ ಎರಡು ರೀತಿ. ಧರ್ಮ ನಾವು ಮಾಡ್ತೀವಿ, ವರಮಹಾಲಕ್ಷ್ಮಿ ವ್ರತ ಎಲ್ಲ ವ್ರತ 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 ಎಲ್ಲ ಧರ್ಮ ಎಲ್ಲ ಮಾಡುತ್ತೇವೆ. ಮಾಡೋಕಾಲಕ್ಕೆ ತಾತ್ಪರ್ಯ ನಾನ್ ಚೆನ್ನಾಗಿರ್ಲಿ ನಾನ್ ಚೆನ್ನಾಗಿರ್ಲಿ ನಾನ್ ಚೆನ್ನಾಗಿರ್ಲಿ, ಆದರೆ ನೀನು ಪ್ರೀತಿ ನಿನ್ನ ಪ್ರೀತಿ ಆಗಲಿ ಹರಿಯೇ, ನೀನು ಸಾಕಪ್ಪ ನೀನು ಸಾಕಪ್ಪ ಅಂತ ಮಾಡೋದು அது பரமதர்ம பரமதார்மிகா சத்தியவாக்கு. ಯಾವಾಗ್ಲೂ ದೇವರಿಗೆ ಬ್ರಾಹ್ಮಣರಿಗೆ ಪ್ರೀತಿಕರವಾದ್ದನ್ನೇ ನುಡಿತಾ ಇದ್ದ, ಇದನ್ನು ವ್ರತವಾಗಿಟ್ಟುಕೊಂಡಿದ್ದ. ಸರ್ವಶಾಸ್ತ್ರೇಶು ಕೋವಿದ, ಎಲ್ಲಾ ಶಾಸ್ತ್ರಗಳನ್ನ ಮೇಲ್ಮೇಲೆಲ್ಲ ಚೆನ್ನಾಗಿ ಆಳವಾಗಿ ತಿಳ್ಕೊಂಡಿದ್ದ. ಈ ತಿಳ್ಕೋಬೇಕಂತ ಆಳವಾಗಿ ತಿಳಿಯಬೇಕು. ಆಳವಾಗಿ ತಿಳಿದ್ರೆ ಹೊರತು ಶಾಸ್ತ್ರದ ಮರ್ಮ ಗೊತ್ತಾಗಲ್ಲ, ಮೇಲ್ಮೇಲ್ ತಿಳಿದ್ರೆ ಅಪಾರ್ಥವೇ ಆಗ್ತಾ ಇರುತ್ತೆ. ನಂತರ ಕೋಪವರ್ಜಿತ, ಕೋಪವನ್ನ ಗೆದ್ದಿದ್ರವರು. ನಮಗೂ ಅವರಿಗೂ ವ್ಯತ್ಯಾಸ ಇಷ್ಟೆ, ಅವರು ಕೋಪ ಗೆದ್ದಿರ್ತಾರೆ, ನಮ್ಮನ್ನು ಕೋಪ ಗೆದ್ದಿರುತ್ತೆ. ನಾವು ಕೋಪ ಗೆದ್ದಿರಲ್ಲ, ನಮ್ಮನ್ನು ಗೆದ್ದಿರುತ್ತೆ. ಅದು ಯಾವಾಗ ಬೇಕಾದ್ರೂ ಬರ್ತಾ ಇರುತ್ತೆ, ಅದಕ್ಕೆ ಟಿಕೆಟೇ ಬೇಕಾಗಿಲ್ಲ, ಯಾವಾಗ ಬೇಕಾದ್ರೂ ಬರ್ತಾ ಇರುತ್ತೆ. ವಿಶೇಷ ದೇವರ ಪೂಜಾ ಇಂತಹ ಮನೆಯಲ್ಲಿ ಕಾರ್ಯಕ್ರಮ ಆದಾಗ ಅದರ ಆಟ ಜಾಸ್ತಿ ಅಲ್ವಾ, ತುಂಬಾ ಹಾರಾಡ್ತಾ ಇರ್ತೇವೆ, ಎಲ್ಲಾರು ಇರಿಟೇಷನ್ಸ್ ಬರ್ತಾ ಇರತ್ತೆ. ಆ ಕಾರ್ಯಕ್ರಮ ಮುಗಿಯೋವರೆಗೂ ಫುಲ್ ಆಗಿ ಎಲ್ಲರೂ ಹೈ ಪೀಕಲ್ಲೇ ಇರುತ್ತಾರೆ, ಬಿಪಿ ಯಾರು ಕೂಡ ಅವನಿರಲ್ಲ, ಎಲ್ಲಾರು ಹೈ ಪೀಕಲ್ಲೇ ಇರುತ್ತೆ. ಆದ್ಮೇಲೆ ಶಾಂತ ಇರ್ತಾರೆ, ಯಾಕಂದ್ರೆ ಚಳಿ ಅವನು ಬರೋದೇ ಆವಾಗ ಕೋಪ ರೂಪದಲ್ಲಿ ಬರ್ತಾನೆ. ಯಾಕೆ ಅಂದ್ರೆ ನಾವು ಪೂಜೆ ಮಾಡೋ ಕಾಲಕ್ಕೂ ಏನು ಮಾಡೋ ಕಾಲಕ್ಕೂ ಮಡಿಯಲ್ಲಿ ಇರ್ಬೇಕಲ್ಲ, ಆ ಮಡಿಯನ್ನ ಮೈಲಿಗೆ ಮಾಡುವ ಸುಲಭವಾದ ಉಪಾಯ ಕೋಪ. ಕೋಪ ಬಂದ್ರೆ ಸಾಕು ಶುದ್ಧ ಮೈಲಿಗೆ. ಅದಕ್ಕೆ ಸ್ವಾಮಿಗಳು ಆರತಿ ಮಾಡುವಾಗ ಕರ್ಪೂರದ ಆರತಿ ಮಾಡ್ತಾ ಇದ್ರು ದೇವರಿಗೆ. ಪಾಪ ಎಡಬಲ ಸೇವಕ, ಸ್ವಾಮಿ ಕರ್ಪೂರ ಮಡಿಗೆ ಬರಲ್ಲ, ಸಿಟ್ಟೆ ಬರುತ್ತಂತೆ, ಇದಕ್ಕೆ ಬರಲ್ಲ ಬಡಿಸೋಣ. ಸಿಟ್ಟು ಬಂದ್ರೆ ಯಾರು ಸ್ನಾನ ಮಾಡ್ತಿದ್ದಾರೆ? ಯಾರು ಮಾಡ್ತಾ ಇಲ್ಲ. ಪಾಪ ಅದೇನ್ ಮಾಡೋದು ಜಡ, ಕರ್ಪೂರದ ಆರತಿ ಮಾಡ್ಬೋದು ಮಾಡ್ತದ. ಹಾಗೆ ಭಗವಂತ ವಿಶೇಷವಾಗಿ ಅವರಲ್ಲಿ ಈ ಗುಣಗಳು ಪ್ರಕಟ ಮಾಡಿದ್ದ. ಯಾರು? ನಮ್ಮ ಸ್ವಾಮಿಯೇ ನಮ್ಮಲ್ಲಿಲ್ಲದ ಗುಣಗಳನ್ನ ಅಲ್ಲಿ ಪ್ರಕಟ ಮಾಡಿದ್ದ. ಇದು ನಾವು ನೋಡಬೇಕಾಗಿದ್ದು. ವಾಸುದೇವ ಪ್ರಸಾದಸ್ಯ ಮುಖ್ಯ ಪಾತ್ರಂ ಅಭೂನ್ ನೃಪ. ವಾಸುದೇವನ ಪ್ರಸಾದಕ್ಕೆ ಮುಖ್ಯ ಪಾತ್ರರಾಗಿದ್ರಂತೆ, ಅಷ್ಟು ಚೆನ್ನಾಗಿದ್ರು ಅವರು. ಇನ್ನ ತುಂಬಾ ಹೇಳ್ತಾ ಬರ್ತಾರೆ, ನಿರ್ಮಮಃ, ಮಮ ನನ್ನದು ಎಂಬುದು ಕಳ್ಕೊಂಡ್ಬಿಟ್ಟಿದ್ರಂತೆ. ಬಹಳ ಕಷ್ಟ ಮಾಡಿ ಹೇಳೋ ಸುಲಭ, ಬಹಳ ಕಷ್ಟ ಅಲ್ಲ. ಪದಾರ್ಥಗಳ ಮೇಲೂ ಅಂತೂ ಬಹಳ ಕೂತಿರುತ್ತೆ ಒಂದು, ಅದು ಅದಕ್ಕೆ ದುರ್ದೃಷ್ಟಾಂತ ಯಾವುದು? ಅಟ್ಟದ ಮೇಲೆ ಸಾಮಾನೆ ಅಲ್ವಾ, ಅಟ್ಟದ ಮೇಲೆ ಸಾಮಾನು ಕೂತಿರುತ್ತೆ. ನಾವು ಜನ್ಮ ಶರೀರ ಬಿಡೋ ತನಕ ಅದನ್ನು ಬಳಸಲ್ಲ, ಅಲ್ಲೇ ಕೂತಿರುತ್ತೆ, ಎಂದೂ ಬಳಸಲ್ಲ. ಒಬ್ಬರಿಗೆ ಕೊಡೋಣ ಅಂದ್ರೆ ಮನಸ್ಸು ಬರಲ್ಲ, ಅದ್ ತೆಗೆದಾಗೆಲ್ಲ ನೆನಪಾಗ್ತಾ ಇರುತ್ತೆ, ಅಯ್ಯೋ 20 ರೂಪಾಯಿ ಇಟ್ಟು ತಗೊಂಡೆ ರೀ, ಸುಮ್ಮನೆ ಕೊಡಬೇಕಾ ಅವರಿಗೆ ಅಂತ ಹೊಟ್ಟೆ ಉರಿದೋಗ್ತಾ ಇರುತ್ತೆ. ಹಾಗಂತ ನಾವು ಕೊಡ್ಲಿಕ್ಕೂ ಆಗಲ್ಲ, ಹಾಗೆ ಇಟ್ಟಿರ್ತೇವೆ. ಏನದು? ಮಮ ಮಮ ಮಮ, ನನ್ನದು ನನ್ನದು ನನ್ನದು, ಅದು ಬಿಟ್ಟಿದ್ದರಂತೆ ಅವರು. ಅಲ್ಲ, ಇದು ಯಾವಾಗ ಕೇಳಿದ್ದೆ ಪುರಾಣ? ಅವ್ರು ಬಿಟ್ಟಿದ್ರು, ಅವ್ರು ಬಿಟ್ಟಿದ್ರು, ಅವ ಬಿಡಿಸಿದ್ದ ಅಂಬುದು ಕೇಳಬೇಕಾಗಿದೆ. ಅವ ಬಿಡಿಸಿದ್ದ, ಅದಕ್ಕೆ ಅವ್ರು ಬಿಟ್ಟವರಾದ್ರು. ನನ್ನ ಸ್ವಾಮಿ ಬಿಡಿಸಿದ್ರೆ ನಾನು ಹೀಗಾಗ್ತೇನಲ್ಲ, ಅದಕ್ಕೆ ಕರ್ಕೊಂಡು ಬಂದಿದ್ದಾನೆ. ಬಿಡಿಸ್ತಾನಾ? ಇದೆಲ್ಲ ದೊಡ್ಡವ್ರದ್ದು ರೀ, ಯಾಕೆ ನಾವು ದೊಡ್ಡವರಾಗಬಾರ್ದ? ಹೀಗೆ ಕೂತಿರ್ಬೇಕು ಯಾವಾಗಾದ್ರು. ನಮ್ ತಕ್ಕಂತೆ ನಾವು ಆ ಸ್ಥಾನಕ್ಕೆ ಹೋಗ್ಬೇಕಲ್ಲ, ಅಂದ್ರೆ ದೇವರ ಅನುಗ್ರಹ ಪಡೀಲಿಕ್ಕೆ ನಾವು ಮಮ ಅಂದು ಕಳಿಬೇಕಲ್ಲ. ಕಳಿಯಬೇಕಾದ್ರೆ ಕಳ್ಕೊಳ್ಳಿಕ್ಕಾಗಲ್ಲ, ಕಳಿಬೇಕಾದ ಅವನೇ, ಆದ್ದರಿಂದ ಅವನ ಕಾಲು ಹಿಡಿಯಬೇಕು. ಆ ರೀತಿ ಸ್ವಾಮಿ ಕಳೆದಿದ್ದ. ಅಂದ್ರೆ ಈ ರೀತಿ ನೋಡ್ತಾ ಬಂದ್ರೆ, ಅಂದ್ರೆ ನೋಡಿ ಎಷ್ಟು ಚೆನ್ನಾಗಿರುತ್ತೆ. ಒಳ್ಳೆ ಹಣ್ಣು ತಿಂತಾ ತಿಂತಾ ಚೆನ್ನಾಗಿ ರುಚಿ ಬರುತ್ತಂತೆ. ಹಾಗೆ ಒಂದೊಂದು ವಿಷಯ, ಅವರಲ್ಲಿರುವ ಭಗವಂತನನ್ನ ನಾವೇನಂತ ಈಶ್ವರಿಗೆ ಏನು ಮಾಡ್ತಾ ಇದ್ವಿ, ಇವರು ಮಮಕಾರ ಗೆದ್ರು ಮಮಕಾರ ಗೆದ್ರು ಮಮಕಾರ ಗೆದ್ರು. ಈಗ ಸ್ವಲ್ಪ ಒಳಕ್ಕೆ ಹೋಯಿತು, ಆ ಸ್ವಾಮಿ ಗೆಲ್ಲಿಸಿದ, ಆ ಸ್ವಾಮಿ ಗೆಲ್ಲಿಸಿದ, ಆ ಸ್ವಾಮಿ ಗೆಲ್ಲಿಸಿದ. ಈಗ ಏನಾಯ್ತದು? ಅವರ ಒಳಗಿರುವ ಸ್ವಾಮಿಯ ಪೂಜಾ ನಡೀತಾ ಇದೆ. ಈ ತಿಳುವಳಿಕೆಯೇ ಪೂಜಾ. ಅವ ಗೆಲ್ಲಿಸಿದ ಅಂತ ಬಂತ ತಲೆಗೆ, ದೊಡ್ಡ ಪೂಜಾ ದೇವರಿಗದು. ಅದು ಮಾಡಿದ್ರೆ ಸುಮ್ಮನೆ ಇರ್ತಾರ ದೇವರು? ಏನು ಪೂಜಾ ಮಾಡಿದ್ರು ಇನ್ನೊಟ್ ರೆಫ್ಲೆಕ್ಟ್ ಕೊಡಬೇಕಲ್ಲ. ಕೇಳ್ಕೊಂಡದ್ದೇನು? ಸ್ವಾಮಿ ನೀ ಅಲ್ಲಿ ಕೂತಿದೆಯಲ್ಲ, ನನ್ನಲ್ಲೂ ಮಾಡಯ್ಯ ಬಂದೆ ಅಂತ ಬರ್ತಾನೆ. ಈ ರೀತಿ ದೃಷ್ಟಿಯಿಂದ ಕೇಳತಾ 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 ಹೋದರೆ ಸ್ವಾಮಿ ಒಳಗೆ ಬಂದು ನಮಗೂ ರಿಯಾಕ್ಷನ್ ಕೊಟ್ಟೆ ಕೊಡುತ್ತಾನೆ. ಅಥವಾ ಯಾರಲ್ಲಿ ತಾನು ನಿಂತು ರಿಯಾಕ್ಷನ್ ಕೊಡಬೇಕು ಅಂತಿದ್ದಾನೋ ಅವರಿಂದ ಆ ರೀತಿ ಕೇಳಿಸ್ತಾನೆ. ದಟ್ಸ್ ಇಟ್. ಹೌದಲ್ವ? ಅದನ್ನ ಹೇಳ್ತಾ ಇದ್ದ. ನಿರ್ಮಮಃ ನಿತ್ಯ ತೃಪ್ತಶ್ಚ. ಎಷ್ಟು ಬೇಕೋ ಸ್ವಾಮಿ ಕೊಟ್ಟದ್ದರಲ್ಲೇ ಅಷ್ಟು ಸಾಕು. ಇನ್ನು ಮುಂದೆ ಬೇಕು ಅಂತ ಪ್ರಶ್ನೆ ಇಲ್ಲ, ಕತ್ತರಿಸಿ ಬಿಟ್ಟಿದ್ರಂತೆ. ನಿತ್ಯ ತೃಪ್ತಶ್ಚ, ಎಷ್ಟಿದ್ರೆ ಅಷ್ಟು ಸಾಕು, ಸ್ವಾಮಿ ಕೊಟ್ಟದ್ದು ಸಾಕು. ಅದೇ ಶೇಷದಾಸರು ಹೇಳ್ತಾರಲ್ಲ, ಯದಚ್ಛಾಲಾಭ ಸಂತುಷ್ಟನಾಗಿ ನೀನು ಮೋದ ವೈದಿ ಇದ್ದ ವಿಭವದಳು ಅಧಿಕಾಧಿಕವಾದ ಜ್ಞಾನವಾಪೇಕ್ಷಿಸುತ್ತ ಬೋಧಕರ ಸಂಘದಲ್ಲಿ ಬೆರೆದು ನೀನು ಅಂತ ಹೇಳ್ತಾರೆ. ಆ ರೀತಿಯಲ್ಲಿ ನಾವು ವಿಶೇಷವಾಗಿ ಭಗವಂತನ ವಾಸುದೇವ ಪ್ರಸಾದಸ್ಯ ಮುಖ್ಯ ಪಾತ್ರ ಹೇಗಾದರು ಅಂದ್ರೆ ಈ ರೀತಿ ಆದರು. ನಂತರ ನಿರಹಂಕೃತಿ, ಅಹಂಕಾರ ಪೂರ್ಣ ಕತ್ತರಿಸಿ ಹಾಕಿದ್ರಂತೆ. ಅಂದರೆ ಪ್ರತಿಯೊಂದು ಕಾರ್ಯ ತಮ್ಮಿಂದ ಆಗುವಾಗ ಸ್ವಾಮಿ 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 ಮಾಡಿಸ್ತಾನೆ ಸ್ವಾಮಿ ಮಾಡಿಸ್ತಾನೆ ಎಂಬುದು ಸಹಜವಾಗಿ ಬರುತ್ತಾ ಇತ್ತು. ಇದು ಸಹಜವಾಗಿ ಬರಲಿಕ್ಕೆ ಎಷ್ಟು ಸಾಧನೆ ಬೇಕಿರಬೇಕು ಅವರಿಗೆ, ಎಷ್ಟು ಜನ್ಮಗಳು ಸಾಧನೆ ಮಾಡಿರಬೇಕು. ಸರಿ, ನಾವು ಇದು ಹೇಳಿದಾಗ ಹೌದ್ರಿ ದೊಡ್ಡವರು ಎಷ್ಟೋ ಮಾಡಿಕೊಂಡವರು, ನಾವು ನಮಗೆಲ್ಲ ಆಗತ್ತದು ಅಂದ್ರೆ ನಾವು ಶುರು ಮಾಡಬೇಕಲ್ಲ. ಶುರು ಮಾಡದೇನೆ ಕೂತಿದ್ರೆ ಈ ದೊಡ್ಡವ್ರದ್ದು ದೊಡ್ಡವ್ರದ್ದು ನಮ್ದಲ್ಲ ಅಂತ ಕೂತಿದ್ರೆ ಇನ್ ಯಾವಾಗಾದ್ರೂ ಬರಬೇಕಾ, ಇದು ಬರೋದೇ ಇಲ್ಲಲ್ಲ. ಹಾಗಾದ್ರೆ ನಾವು ಕಳೀಲಿಕ್ಕೆ ಶುರು ಮಾಡಬೇಕಲ್ಲ. ನಿರಹಂಕೃತಿ, ಅಹಂಕಾರ ಹೋಗಬೇಕು ಅಂದ್ರೆ ಆ ಅಹಂಕಾರ ಕೊಡುವ ರೂಪ ಅವರಲ್ಲಿ ತಿರೋಮುಖ ಆಗಿತ್ತು. ದೇವರದ್ದೇ ಮೂರ್ತಿ, ಅಹಂಕಾರ ಕೊಡುವ ಮೂರ್ತಿ ತಿರೋಮುಖನಾದ, ಅಹಂಕಾರ ಕಳೆಯುವ ಮೂರ್ತಿ ಸಮ್ಮುಖನಾದ. ಇದು ನನ್ನಲ್ಲೂ ಮಾಡಯ್ಯ, ಇದು ಒಳಗೆ 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 ಹೋಗಬೇಕು. ಅದಕ್ಕೆ ಹೇಳಿದೆ, ಜ್ಞಾನಿಗಳಿಗೆ ಜ್ಞಾನ ಸಾಧನ, ಇಲ್ಲ ಬರೇ ಕಥೆ ಕೇಳ್ತೀರಾ, ಓ ಫಸ್ಟ್ ಕ್ಲಾಸ್ ಒಳ್ಳೆ ಶ್ರೀನಿವಾಸ ಕಲ್ಯಾಣ ಬಹಳ ಚೆನ್ನಾಗಿರುತ್ತೀರಿ. ಯಾಕೆ ಅಂದ್ರೆ ಏನ್ ನಗುತ್ತಾನೆ ಕೃಷ್ಣ, ಏನ್ ಅಳುತ್ತಾನೆ, ತಾನೂ ಅಳುತ್ತಾನೆ, ಎಲ್ಲರೂ ಮಾಡ್ತಾನೆ, ಬ್ರಹ್ಮದೇವರ ಹತ್ರ ಹೋಗ್ತಾನೆ, ಆತ ಅಳತಾ ಇದ್ರೆ ತಾನು ಅಳತಾ, ಆತನ ಕೈಯಿಂದ ತನ್ನ ಕಣ್ಣೀರು ಒಡಿಸ್ಕೊಂಡು ತನ್ನ ಕೈಯಿಂದ ಆತನ ಕಣ್ಣೀರು ಒಡಿಸಿದ, ನಕ್ಕೋ ನಕ್ಕೋ ಸಾಕಾಗುತ್ತೆ. ಅದರಲ್ಲಿ ಮತ್ತೆ ನಾವು ಹಾಕೋ ಜೋಕ್ಸ್ ಎಲ್ಲ ಹಾಕ್ಬಿಟ್ಟು, ಓ ಶ್ರೀನಿವಾಸ ಕಲ್ಯಾಣ ಅಪರೂಪದ ಸಬ್ಜೆಕ್ಟ್ ಎವರ್ ಗ್ರೀನ್ ಅಂತ ಹಾಕ್ಬಿಡುತ್ತದೆ. ಎಷ್ಟು ಕಾಲ ಸಾಯೋ ಕಾಲನೂ ಬರುತ್ತೆ, ಎಷ್ಟು ಕಾಲ ಕೇಳಿದ್ರೆ ಅಷ್ಟೇ, ಹೌದಲ್ವಾ? ನಂತರ ಆತ್ಮದೃಕ್, ದೊಡ್ಡ ದೊಡ್ಡ ಶಬ್ದಗಳಿವೆ, ಎಂತಹ ಶಬ್ದಗಳು. ಆತ್ಮದೃಕ್ ಅಂದ್ರೆ ಸ್ವಾಮಿಯಲ್ಲೇ ಮನಸ್ಸಿಟ್ಟಿದ್ರಂತೆ. ಹೇಗೆ? ತನ್ನ ಒಳಗಿರುವ ಸ್ವಾಮಿಯಲ್ಲೇ ಮನಸ್ಸಿಟ್ಟಿದ್ರು, ಇವನೇ ಎಲ್ಲರಲ್ಲಿ ಕಾಣತಾ ಇದ್ದಾನೆ. ನೀವಿದ್ದೀರಾ, ಎಲ್ಲರ ಆಕಾರದಲ್ಲಿ ಇದೇ ಕೂತಿದ್ದಾನೆ ಸ್ವಾಮಿ, ಕೇಳಿಸ್ತಾ ಇದ್ದಾನೆ. ಈ ದೃಷ್ಟಿಯಲ್ಲಿದ್ರೆ ನೀವು ನನ್ನ ಕಾಣೋದೇ ಇಲ್ಲ, ಆ ಸ್ವಾಮಿಯೇ ಕಾಣತಾ ಇರ್ತಾನೆ. ಹೇಗ್ ಮಾಡಿಸ್ತಾನಪ್ಪ, ಹೇಗ್ ಮಾಡಿಸ್ತಾನಪ್ಪ, ಹೇಗ್ ಮಾಡಿಸ್ತಾನಪ್ಪ? ನನ್ನ ಕೃಷ್ಣ ಇದ್ರೆ ಯಾವಾಗ ಹೋಗೋದೆ, ಅಲ್ಲಿ ಹೋಗ್ತಾ ಇರ್ತೀನಿ, ಅಲ್ಲಿ ನೋಡಿದ್ರೆ ಹುಚ್ಚ ಕೂತಿರ್ತಾನೆ ಯಾವಾಗ್ಲೂ, ಅವನ ಮೂಲೆ ಪರ್ಮನೆಂಟ್ ಮೂಲೆ ಅಲ್ಲೇ ಕೂತ, ಅಲ್ಲೇ ಕೂತಿರ್ತಾನೆ ಹುಚ್ಚ. ಎಲ್ಲೋ ಅಲ್ಲ, ನಮ್ಮ ಗಾಂಧಿ ಬಜಾರ್ ವ್ಯಾಪಾರ ಮಠದ ಹಿಂದೆ ಪ್ರತಿಮಾ ಮಾಡ್ತಾರೆ ಹರಿ ಅಂತ, ಉತ್ತರಾಯ ಮಠದ ಅಲ್ಲ, ಅವರ ಮನೆಗೆ ಹೋಗ್ಲಿಕ್ಕೆ ಮುಂದೆ ಮುಂದೆ ಕೂತಿರ್ತಾನ, ಹುಚ್ಚ ಕೂತಿರ್ತಾನಲ್ಲ. ನಾನು ಯಾವಾಗ ಹೋಗ್ತಾ ಇರ್ತೇನೆ ಪ್ರತಿಮಾ, ನನಗೆ ಹುಚ್ಚು, ಸಾರಿಗ್ರಾಮ ಹುಚ್ಚು, ಪ್ರತಿಮಾ ಹುಚ್ಚು, ಅದಕ್ಕೆ ಹೋಗ್ತಾ ತಗೊಂತಾ ಇರ್ತೇನೆ ನಾನು. ಯಾವಾಗ ನೋಡಿದವರೇ ಅವತ್ತೊಂದ್ಸಲ ನೋಡ್ತೇನೆ, ಕೂತಿದ್ದಾನೆ ತನ್ನದೇ ತಾನು ಲೋಕ, ತಲೆ ಎಲ್ಲ ಆಡಿಸ್ತಾನೆ, ಹೀಗಂತಾನೆ ಹಾಗಂತಾನೆ ಏನೋ ಮಾಡ್ತಾನೆ ಇರ್ತಾ ಇರ್ತಾನೆ. ಇದು ಸರಿ ಆಲೋಚನೆ ಬಂದದ್ದು, ಆಕಾರದಲ್ಲಿ ಸ್ವಾಮಿ ಕೂತಿದ್ದಾನಲ್ಲ, ಎಷ್ಟು ಕಾನ್ಸಂಟ್ರೇಷನ್ ಕೊಡತಾ ಇದ್ದಾನೆ, ಅವನ ಪರಮಾನುಸಾರ ಅವನಿಗೆ ಆಲೋಚನೆ ಕೊಟ್ಟು ಯಾರು ನೋಡ ಅವನಲ್ಲಿ ನಿಂತು ಹೀಗೆ ಹೀಗೆ ಅನಿಸ್ತಾ ಇದ್ದಾನಲ್ಲ, ಎಷ್ಟು ದೊಡ್ಡ ಸ್ವಾಮಿ, ಇವನು ಸುತ್ತ ಬಿದ್ದಿದ್ದಾನಲ್ಲ, ಅದೆಂಥ ಮೂರ್ತಿವ. ಇದು ತಟ್ಟಂತ ಬಂತ ತಲೆಗೆ, ಆನಂದ ಆಗ್ಬಿಡುತ್ತೆ, ಎಷ್ಟು ಆನಂದ ಆಗ್ಬಿಡುತ್ತೆ, ಎಂಥ ಸ್ವಾಮಿ ಇದ್ದಾನಲ್ಲ, ಇವನು ಪೂಜಾ ಮಾಡಲಿಕ್ಕೆ ಒಂದು ಮೂರ್ತಿ ಬೇಕು ನನಗೆ ಅಂತ ಎಚ್ಚರ ಬರುತ್ತೆ. ಇಲ್ಲಿ ಬರ್ತಾನೆ ವಾ, ಅಲ್ಲಿ ಬಂದು ಪೂಜಾ ತಗೊಳ್ತಾನಲ್ಲ ಸಾಕು ಅಂತ ಹೋಗ್ತೀವಿ ನಾವು. ಅದೇ ಬರಲಿಲ್ಲ, ಆ ಮೂರ್ತಿ ಇಟ್ಕೊಂಡು ಏನ್ ಮಾಡ್ಬೇಕು ನಾವು, ಹೌದಲ್ವ? ಅದಕ್ಕೆ ಹೇಳ್ತಾ ಇದ್ದಾರೆ ಆತ್ಮದೃಕ್ ಅಂದ್ರೆ ಈ ರೀತಿ ಸ್ವಾಮಿಯನ್ನ ಸರ್ವತ್ರ 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 ನೋಡುವಂತ ಬುದ್ಧಿ ಬೆಳೆದರೆ ನಮಗೆ ಅದ್ಭುತವಾದ ಆನಂದ ಆಗ್ತಾ ಬರುತ್ತೆ. ಆನಂದ ಪಡೋರಲ್ಲಿ ಟಾಪ್ ಮೋಸ್ಟ್ ಪಿಚ್ ಇವರು ಅಂತ ಹೇಳ್ತಾ ಇದ್ದಾರೆ ಆತ್ಮದೃಕ್. ಋಷಿಗಳ ಸಭಾ, ಇವರು ಬಂದ್ರೆ ಅವರಿಗೆ ಗೌರವ ಕೊಡುತ್ತಂತೆ. ಯಾರಿಗೆ? ಜನಕ ಮಹಾರಾಜರಿಗೆ. ಅಂಥ ಅಪರೂಪದ ರಾಜರ್ಷಿ, ಅಪರೂಪದ ರಾಜರ್ಷಿ. ವೇದವ್ಯಾಸರು ಎಲ್ಲರಿಗೂ ಪಾಠ ಹೇಳುವಾಗ ಇವರನ್ನು ನೋಡಿ ಸದಾ ಅವರ ಕಡೆಯೇ ನೋಡ್ತಾ ಹೇಳ್ತಿದ್ರು ಅಂತ ಹೇಳ್ತಾರೆ. ಇಡೀ ರಾಜ್ಯ ಸುಟ್ಟೋದ್ರು, ಏನು ಸುಟ್ಟೋದ್ರು, ಕೊನೆಗೆ ಸುತ್ತು ಬೆಂಕಿ ಉರಿತಾ ಇದ್ರು ದೇವರ ಕಡೆಯೇ ಇದೆ, ಸ್ವಾಮಿ ಇದ್ದಾನೆ, ಕಾವ ಕೊಲ್ಲುವ ತಾನೇ, ಅನ್ಯರು ಏನಾಗಿಲ್ಲ ಎಂಬ ಎಚ್ಚರ ಅವರಲ್ಲಿ ಕೊಟ್ಟಿದ್ರು. ಅದಕ್ಕೆ ಅವರ ಮೇಲೆ ಅಷ್ಟು ಭಗವಂತನಿಗೆ ವಿಶೇಷವಾಗಿರತಕ್ಕಂಥ ಆಸಕ್ತಿ. ಇಂಥವರಿಗೆ ಒಬ್ಬ ತಮ್ಮ ಬಂದ, ಕುಶಕೇತು, ಕುಶಧ್ವಜ, ಕೇತು ಧ್ವಜ ಎರಡು ಒಂದೇ. ಆತನಿಗೆ ಮೂರು ಜನ ಮಕ್ಕಳು, ಈತನಿಗೆ ಒಂದು ಮಗ, ಒಂದು ಮಗಳು, ಒಟ್ಟಾರೆ ನಾಲ್ಕು ಜನ ಹೆಣ್ಣು ಮಗಳು. ಈಕೆಯ ಅಂದ್ರೆ ಈತನ ಮಗಳು ಜನಕ ಅಭವತ್ ಪುತ್ರಿ ಜಾನಕಿ ನಾಮ ಸಾರಮ. ಈತನ ಮಗಳಿಗೆ ಹೆಸರೇನು? ಜನಕನ ಮಗಳು. ಹೆಸರೇ ನೋಡಿ, ಹೆಸರೇನು? ಜನಕನ ಮಗಳು ಅಂತಾನೆ ಹೆಸರು, ಜಾನಕಿ. ಯಾರಾಕೆ? ರಮ, ರಮಾದೇವಿಯೇ ಬಂದಿದ್ದು. ಇನ್ನ ತಮ್ಮನೆ ಎಲ್ಲ ನೋಡಿಕೊಳ್ತಾ ಇದ್ದ ಇವರು ವೃದ್ಧರಾದ್ದರಿಂದ ಅಂತ. ಇಷ್ಟೆಲ್ಲ ಚೆನ್ನಾಗಿ ಇದ್ರು ಒಂದು ಬಂತಂತೆ ಆಲೋಚನೆ, ಏನಂತ, ಸುಖಮೇವ ಸದಾ ಮೇಸ್ಯಾತ್ ದುಃಖಂ ಆಭೋತ್ ಕದಾಚನ. ನನಗೆ ಸುಖವೇ ಇರಲಿ, ದುಃಖ ಬೇಡ ಅಂತ ಕದಾಚಿತು ಅಂತ ಹೇಳ್ತಾ ಇದ್ದಾರೆ. ಕದಾಚಿತು ಅಂತ ಯಾಕೆ ಬಂತಿದು ಅಂದ್ರೆ, ಇದು ಯಾಕೆ ಬರುತ್ತೆ ನಮ್ಮಂತವರಿಗೆ? ಕದಾಚಿತ ಅಲ್ಲ, ಯಾವಾಗ ಬರ್ತಾರೆ ಅಂತ ಇರುತ್ತೆ. ಆ ಸಾಧನಾ ಹಂತಕ್ಕೆ ಅಂಥ ಭಗವಂತನ ಸರ್ವತ್ರ ನೋಡತಕ್ಕಂಥವರಿಗೂ ಅತ್ತಂತ ಬಂತಂತೆ. ಅದೇನಪ್ಪ ಈ ತರ, ನನಗೆ ಸುಖವೇ ಇರಲಿ ದುಃಖ ಬೇಡ ಅಂತ ಆಲೋಚನೆ ಹೇಗೆ ಬಂತವರಿಗೆ? ಬರಲಲ್ಲ, ಬರಬಾರದಲ್ಲ, ಅಂಥ ಸಾಧನೆ ಮಾಡಿದ್ರಲ್ಲ ಅಂದ್ರೆ, ಕರ್ಮಚೂರು ಕೂತಿದ್ರೆ ಕತ್ತರಿಸಲಿಕ್ಕೆ ಸ್ವಾಮಿ ಅದನ್ನು ಹೊರಗೆ ತೆಗೆದು ಹಾಗೆ ಮಾಡತ್ತ. ಅದು ಅವರಿಂದ ಜಗತ್ತಿಗೆ ಮಂಗಳ ಆಗೋದಿದ್ರೆ ಅವರಿಗೆ ಬಂದ ಒಂದು ಬೇರೆ ಆಲೋಚನೆ ಕೂಡ ಜಗತ್ತಿಗೆ ಮಂಗಳ ಆಗುತ್ತಂತೆ. ಇದು ಆ ದೊಡ್ಡ ದೊಡ್ಡವರ ನಿಂದ್ಯ ಕರ್ಮಗಳು ಸುಪುಣ್ಯ ಕರ್ಮಗಳೆನಿಸುವವು. ಆ ರೀತಿಯಲ್ಲಿ ಆಲೋಚನೆ ಹೇಳ್ತಾ ಇದ್ದಾರೆ. ದುಃಖಂ ನ ವೀಕ್ಷೆ ನೇತ್ರಾಭ್ಯಾಂ, ಸುಖಂ ವೀಕ್ಷೆ ಸದಾತ್ಮನಃ. ನಾನು ದುಃಖ ಪಡಬಾರದು, ದುಃಖ ಕಣ್ಣಿಲ್ಲಿ ನೋಡಬಾರದು. ದುಃಖ ಎರಡು ರೀತಿ ಬರುತ್ತೆ, ನಮಗೆ ದುಃಖ ಆಗಿ ಆ ದುಃಖ ಪಡೋದೊಂದು, ಇನ್ನೊಬ್ಬರಿಗೆ ನಮಗೆ ಬೇಕಾದವರಿಗೂ ದುಃಖ ಆದಾಗ ನಮಗೆ ದುಃಖ ಆಗುತ್ತೆ. ದುಃಖ ನೋಡುತ್ತೇವೆ ನಾವು, ಹೌದಲ್ವ? ನಮಗೆ ದುಃಖ ಆಗೋದಕ್ಕಿಂತ ನಮ್ಮವರಿಗೆ ದುಃಖ ಆದ್ರೆ ದುಃಖ ಆಗೋದು ಬಹಳ ಜಾಸ್ತಿ ಇರುತ್ತೆ. ಅಯ್ಯೋ ಅಂತೇಳಿ, ಮಗಳಿರ್ತಾರೆ, ಮಕ್ಕಳಿರ್ತಾರೆ, ಎಲ್ಲ ಇರ್ತಾರೆ, ಗಂಡ ಇರ್ತಾರೆ, ಹೆಂಡತಿ ಇರ್ತಾಳೆ, ಅವರು ದುಃಖ ಪಡ್ತಾ ಇದ್ರೆ ಅಯ್ಯೋಯ್ಯೋಯ್ಯೋ ಅಂತ ಒದ್ದಾಡ್ತಾರೆ. ಇವರಿಗೆ ನೋವು ಆದ್ರೆ ಅಷ್ಟು ದುಡ್ಡು ದುಃಖ ಪಟ್ಟಿರಲ್ಲ, ಅವರಿಗಾಗಿದ್ದಕ್ಕೆ ಅವ್ರ ದುಃಖ ಜಾಸ್ತಿ ಆಗ್ತಾ ಇರುತ್ತೆ. ಯಾಕೆ? ಅಭಿಮಾನದ ಅಂಟು ಬರ್ತಾ ಇದೆ. ಇದು ನೋಡಿದ್ರಂತೆ ಸ್ವಾಮಿ, ಅಸಾಧು ಸಮ್ಮತಂ ವಾಕ್ಯಂ. ಇದು ಸಾಧುಗಳು ಸಮ್ಮತ ಮಾಡತಕ್ಕಂತ ವಾಕ್ಯ ಅಲ್ಲ. ಸುಖವಾಗಲಿ ಬಹುದುಃಖವಾಗಲಿ ಸಖ ನೀನಾಗಿರು ಪಾಂಡುರಂಗ. ಅಷ್ಟೇ ಅಲ್ಲ, ಹಾನಿ ಲಾಭ ಕ್ಲೇಶ ಮೋದ ಏನು ಆವ ಕ್ಷಣ ಕೊದಗಲು ಪ್ರಾಣೇಶ ವಿಠಲ, ಕರುಣೆಯಿಂದ ತಾನೇ ಕೊಟ್ಟನೆಂಬ ಸುಮತಿ. ದುಃಖ ಆಗಲಿ ಸುಖ ಆಗಲಿ ಕರುಣೆಯಿಂದ ಕೊಟ್ಟ ಅಂತ. ಅದು ಬರಬೇಕಾಗಿದ್ದು ಬಂತಲ್ಲ, ನೋಡಿದ ಸ್ವಾಮಿ ಒಳಗೇನೋ ಕೂತಿದೆ ಅದು ಬರಲಿಕ್ಕೆ ಅಲ್ವಾ. ಅದು ತಾನೇ ಅವು ಹೊರಗೆ ತಂದ, ಅದನ್ನ ಕಳೀಲಿಕ್ಕಾಗಿ ಏನು ಮಾಡಿದ ಭಗವಂತ? ದುಃಖಂ ಪ್ರದರ್ಶಯಾಮಾಸ, ದುಃಖವನ್ನ ತೋರಿಸಿದ ಅಂದ್ರು. ಇದೇನು ಪ್ರದರ್ಶಯಾಮಾಸ ಅಂತ ಶಬ್ದದ ಅರ್ಥ ಏನಾದ್ರೂ ಇದೆಯಾ ಅಂದ್ರೆ, ಹೇಳ್ತಾರೆ ಒಂದು ಸಲ ದೈವ ಯೋಗದಿಂದ ಕುಶಕೇತು ಹೂ ಅಗಾನ್ಮೃತಿ, ಕುಶಕೇತು ಕುಶಧ್ವಜ ಸತ್ತು ಹೋದ. ತದ್ಭಾರ್ಯ ತೇನ ಸಾಕಮ್ಮ ಮಹಾರಾಜ, ಆತನ ಹೆಂಡತಿ ಆತನ ಜೊತೆಗೇನೆ ಹೋಗಿಬಿಟ್ಲು. ಆಗ ರಾಜ್ಯ ಇಟ್ಟುಕೊಂಡಾರೆ, ತುಂಬಾ ಮುದುಕರು, ಮಕ್ಕಳು ನಾಲ್ಕು ಜನ ಹೆಣ್ಣು ಮಕ್ಕಳು. ಇನ್ನೊಂದು ಕಡೆ ತಮ್ಮ ಹೊರತು ಹೋಗಿದ್ದಾನೆ, ತಮ್ಮ ಹೆಂಡತಿ ಹೋಗಿಬಿಟ್ಟಿದ್ದಾಳೆ. ಇನ್ನೊಂದು ಕಡೆ ಶತ್ರುಗಳು ಕೂತಿದ್ದಾರೆ, ರಾವಣ ಇಂದ್ರಜಿತ್ತು ಮೊದಲಾದವರು. ಯಾವಾಗ ಯುದ್ಧಕ್ಕೆ ಬರ್ತಾರೋ ಗೊತ್ತಿಲ್ಲ, ಮುದುಕರಾಗಿದ್ದಾರೆ, ಏನು ಮಾಡಬೇಕು ಅರ್ಥ ಆಗ್ತಾ ಇಲ್ಲ, ದುಃಖ ಪಡ್ತಾ ಇದ್ದಾರೆ ಅಂದ್ರು. ಹೌದಾ ಅಂದ್ರೆ ತಮ್ಮ ಹೋದ್ನಾ? ಹೋಗಿಲ್ಲ ಅಂದ್ರು, ಸ್ವಪ್ನದಲ್ಲಿ ತೋರಿಸಿತ್ತು. ಅದು ಹೇಗೆ ಹೇಳ್ತೀರಾ ಹೋದ್ರು ಅಂತ? ಯಾಕೆ ಇದು ಪ್ರದರ್ಶಯ ಮಾಸ ಅಂಬೋದಕ್ಕೆ ಸ್ವಪ್ನ ಅಂತಿತ್ತು, ಇಲ್ಲಿ ತೋರಿಸಿದ್ರು ಅಂತ ಯಾಕೆ ಇಷ್ಟೆಲ್ಲ ಅರ್ಥ ನೀವು ಕಲ್ಪನೆ ಮಾಡಬೇಕು? ಡೈರೆಕ್ಟ್ ಆಗಿ ಹೋದ್ರು ಅಂತ ಯಾಕೆ ಹೇಳಬಾರ್ದು? ಅಂದ್ರೆ ರಾಮಾಯಣಕ್ಕೆ ವ್ಯತ್ಯಾಸ ಬರುತ್ತೆ. ರಾಮಾಯಣದಲ್ಲಿ ರಾಮನ ಮದುವೆಯನ್ನಾಗಬೇಕು, ಆಗ ಎಲ್ಲಾ ಋಷಿಮುನಿಗಳು ಶತಾನಂದರು ಎಲ್ಲರೂ ಕೂಡಿಕೊಂಡು ಹೇಳ್ತಾರೆ ಜನಕನಿಗೆ, ದಶಮಸದ ಮಹಾರಾಜನಿಗೆ ಹೇಳ್ತಾರೆ, ಹೇಗೂ ಇಬ್ಬರ ಮದುವೆ ಆಗ್ತಾ ಇದೆ, ನಿಮಗೂ ಮೂವರು ಹೆಣ್ಣು ಮಕ್ಕಳಿದ್ದಾರೆ, ಅವರಿಗೂ ಮೂವರು ಗಂಡು ಮಕ್ಕಳಿದ್ದಾರೆ, ಮಾಡಿದರೆ ಚೆನ್ನಾಗಿರುತ್ತಲ್ಲ ಅಂದಾಗ ಜನಕ ಮಹಾರಾಜ ಹೇಳ್ತಾನೆ, ತಮ್ಮನನ್ನ ಕರೆಸಬೇಕು ಅಂದ್ರೆ ತಮ್ಮ ಬರ್ತಾನೆ, ಬಂದು ಇಬ್ಬರು ಸೇರಿ ಧಾರೆ ಕೊಡುತ್ತಾರೆ. ಹಾಗಾದ್ರೆ ಈ ಕಥಾ ಪ್ರಕಾರ ಹೋಗ್ಬಿಟ್ಟಿದ್ರೆ ಅಲ್ಲಿ ಎಲ್ಲಿ ಬಂದ್ರು ಧಾರೆ ಕೊಡ್ಲಿಕ್ಕೆ? ಹಾಗಾದ್ರೆ ಇದೇನಂತ ಅರ್ಥ ಮಾಡಬೇಕು? ಕನಸಲ್ಲಿ ತೋರಿ ಇಡಿ ನೋಡಿ, ಇಷ್ಟು ಕನಸಲ್ಲಿ ಹೇಳಿದ್ದು ಶ್ರೀನಿವಾಸ ಕಲ್ಯಾಣ ಎಲ್ಲ ಅವರಿಗೆ ಉಪದೇಶ ಕೊಟ್ಟದ್ದು ಕನಸಲ್ಲಿ ಅಲ್ವಾ? ಇಡೀ ಕನಸಲ್ಲಿ ಬಂದು ನೋಡಿ ಎಷ್ಟು ಶಾಕ್ ಆಗುತ್ತೆ, ಅಯ್ಯೋ ಶ್ರೀನಿವಾಸ ಕಲ್ಯಾಣ ಎಷ್ಟು ಕೇಳ್ತೀವಲ್ಲ, ಹೇಗೆ ಕನಸಂದು ಗೊತ್ತಾಗಿಲ್ಲ, ಕನಸಲ್ಲೇ ದುಃಖ ಪಟ್ಟದ್ದು, ಕನಸಲ್ಲೇ ಎಲ್ಲ ಹೇಳಿದ್ದು. ಇಡೀ ಶ್ರೀನಿವಾಸ ಕಲ್ಯಾಣ ಭವಿಷ್ಯೋತ್ತರ ಪುರಾಣದಲ್ಲಿ ಇಲ್ಲಿ ಬಂದದ್ದೆಲ್ಲ ಕೂಡ ಕನಸಲ್ಲೇ ಉಪದೇಶ ಕೊಟ್ಟಂತದ್ದು ಬಂದದ್ದು. ಸ್ವಪ್ನ ದೃಷ್ಟಾಂತ, ಸ್ವಪ್ನ ಸತ್ಯ ಅಂತದಕ್ಕೆ ದೃಷ್ಟಾಂತವಾಗಿದೆ. ನಂತರ ದೈವ ಯೋಗದಿಂದ ಶತಾನಂದರು ಬರ್ತಾ ಇದ್ದಾರೆ, ವಾಮದೇವರ ವಾಮದೇವ ಮುನಿಗಳ ಮಗನಾಗಿರತಕ್ಕಂತಹ ಶತಾನಂದ ಮಹರ್ಷಿಗಳು ಬರ್ತಾ ಇದ್ದಾರೆ, ಕುಲಗುರುಗಳು. ಅವರಿಗೆ ನಮಸ್ಕಾರ ಮಾಡಿ ಕೇಳತಾ ಇದ್ದಾರೆ, ರಾಜ ಏನು ದುಃಖ, ಶತ್ರುಗಳಿದ್ದಾರೆ ಅವರು, ಅವರ ತೊಂದರೆ ಇರಬಾರದು. ನಂತರ ನನಗೆ ನಾಲ್ಕು ಜನ ಮಕ್ಕಳಿದ್ದಾರೆ ಮದುವೆ ಆಗಿ ಮಾಡು, ದುಃಖ ಏನು? ಅಯ್ಯೋ ರಾಮ, ಹಾಗಲ್ಲ, ಎಲ್ಲರೂ ಕೂಡ ರೂಪದಲ್ಲಿ ಬಹಳ ಸುಂದರ, ವಿದ್ಯೆಯಲ್ಲಿ ತುಂಬಾ ಹೈಯೆಸ್ಟ್ ಕ್ವಾಲಿಫಿಕೇಶನ್. ರಮಾದೇವಿ ಆಕೆಗೆ ಇಷ್ಟು ಕ್ವಾಲಿಫಿಕೇಶನ್ ಯಾರಿಗೊಂಡು, ಯಾರಿಗೆ ತಲೆಗೂ ಹತ್ತಲ್ಲ ಅಷ್ಟು ಕ್ವಾಲಿಫಿಕೇಶನ್ ಹಾಕಿದ್ದು. ಅದರಿಂದ ಇಷ್ಟೆಲ್ಲ ಬುದ್ಧಿವಂತರಾದವರಿಗೆ ದಡ್ಡರನ್ನು ಹೇಗೆ ಕಟ್ಟೋದು? ಇಡೀ ರಾಜ್ಯದಲ್ಲಿ ಯಾರನ್ನ ಹುಡುಕಿದ್ರು ಕೂಡ ಇವರ ಮುಂದೆ ನಿಲ್ಲಿಸಲೇ ಕೊರಡು ನಿಲ್ಲಿಸಿದಂತೆ ಇದೆ, ಏನು ಚೆನ್ನಾಗಿಲ್ಲ ಮುಖ ಇವರ ಅಲ್ಲ, ಇವರಿಲ್ಲದಿದ್ರೆ ಅವರು ಬಹಳ ಸುಂದರರು, ರಾಜ್ಯದಲ್ಲಿ ಟಾಪ್ ಪಿಚ್ ಅವರು ಬಹಳ ಸುಂದರ ಅಂತೇಳಿ, ಇವರ ಮುಂದೆ ನಿಲ್ಲಿಸಿದ್ರೆ ನೋಡ್ಲಿಕ್ಕೆ ಆಗ್ತಾ ಇಲ್ಲ, ಛೇ ಚಿನ್ ಚೆನ್ನಾಗಿಲ್ಲ ಅಂತೇಳಿ. ಇವರು ಚೆನ್ನಾಗಿದ್ದಾರೆ, ಅದಕ್ಕೆ ದೊಡ್ಡ ಪ್ರಾಬ್ಲಮ್ ಆಗಿ ಕೂತಿದೆ. ಪಿ ಎಚ್ ಡಿ ಓದಿದಂತ ಹುಡುಗಿಗೆ ಯಾರನ್ನು ತರಬೇಕು? ಪಿ ಎಚ್ ಡಿ ಓದಿದ್ದವನ್ನೇ ತರಬೇಕು, ಇಲ್ಲಾಂದ್ರೆ ವೆಡ್ಡಿಂಗ್ ಕಾರ್ಡ್ ಅಲ್ಲಿ ಪಿ ಎಚ್ ಡಿ ಹಾಕ್ಬಿಟ್ಟು 10th ಕ್ಲಾಸ್ ಅಂತ ಇದ್ರೆ ಹಾಕ್ಲಿಕ್ಕೆ ಆಗುತ್ತಾ? ಆಗಲ್ಲ. ಅದೆಲ್ಲ ಪ್ರಾಬ್ಲಮ್ ಮಾಡಿದ ಜನಕ್ಕೆ, ಅಯ್ಯೋ ನಮ್ಮ ಹುಡುಗಿಷ್ಟು ಓದಿದ್ದಾಳೆ, ಆ ಹುಡುಗ ಓದ್ದಂಗಿದ್ರೆ ಹೇಗೆ? ಒಂದ ಪಿ ಎಚ್ ಡಿ ಹಾಕೋಬಾರದು, ಯಾವುದು ಕ್ವಾಲಿಫಿಕೇಶನ್ ಹಾಕೊಳ್ಳದೆ ಹಾಕೋಬೇಕಷ್ಟೇ. ಕೇಳುತ್ತಾರೆ ಗೊತ್ತಿದ್ದವರು, ಎಷ್ಟು ಓದಿದ್ದಾನು ಹುಡುಗ, ಏನ್ ಹೇಳಬೇಕು? ಅದಕ್ಕೆ ಒಳ್ಳೆ ಹುಡುಗನನ್ನೇ ತರಬೇಕು. ಹಾಗೆ ಇಲ್ಲಿ ಎಲ್ಲಾ ರೀತಿಯಲ್ಲಿ ತೊಂದರೆ ಆಗಿ ಕೂತಿದೆ, ಯಾವ ಹುಡುಗ ಸಿಗ್ತಾ ಇಲ್ಲ, ಇಷ್ಟು ದೊಡ್ಡ ಪ್ರಾಬ್ಲಮ್ ಕೂತಿದೆ. ನಂತರ ಒಂದಾಯ್ತು, ಎರಡಾಯ್ತು, ಮೂರನೆಯದು ಕೇಳ್ತಾ ಇದ್ದಾರೆ, ನನಗೆ ಈ ಶತ್ರುಗಳ ಬಾಧ ಇರಬಾರದು, ಹಾಗೆ ರಾಜ್ಯ ಸ್ವಯವಾಗಿ ತಾನಾಗಿ ವೃದ್ಧಿ ಆಗಬೇಕು. ಹೌದಾ? ಇಷ್ಟೆಲ್ಲ ಮಾಡಬೇಕಾದ್ರೆ ಏನು ಮಾಡಬೇಕು? ಒಂದು ಚುಟುಕಾದ ಉಪಾಯ, ಅದರಿಂದ ಎಲ್ಲವೂ ಬರಬೇಕು. ಹಾಗಾದ್ರೆ ನನಗೆ ಒಳ್ಳೆ ಉಪಾಯ ಕೊಡಿ ಅಂತ ಹೇಳಿದ್ರು. ಅಪ್ಪ, ಒಂದೇ ಒಂದು ಉಪಾಯ, ಶ್ರೀನಿವಾಸ ಕಲ್ಯಾಣ ಭವಿಷ್ಯೋತ್ತರ ಪುರಾಣದಲ್ಲಿ ಏನಿದೆ ಅದನ್ನ ಕೇಳಯ್ಯ, ಅದರಿಂದ ಎಲ್ಲ ಬಂದು ಬಿಡುತ್ತೆ, ಎಲ್ಲ ಅಟ್ ಎ ಟೈಮ್ ಎಲ್ಲ ಬಂದ್ಬಿಡುತ್ತೆ ಅಂತ ಹೇಳಿದ್ರು. ಹೌದಾ? ಹಾಗಾದ್ರೆ ನನಗೆ ವಿಶೇಷವಾಗಿ ಹೇಳಿ ಅಂತ ಹೇಳಿದಾಗ, ಆಗ ವೆಂಕಟಾಚಲ ಮಹಾತ್ಮ್ಯ, ವೆಂಕಟೇಶನ ಮಹಾತ್ಮ್ಯ ಎಲ್ಲವನ್ನು ಕೂಡ ಹೇಳಲಿಕ್ಕೆ ಶುರು ಮಾಡಿದ್ರು ಅಂತ ಬರುತ್ತೆ. ಅಲ್ಲಿ ಸ್ವಲ್ಪ ಆಲೋಚನೆ ಮಾಡಿದ್ರೆ ಇದರಿಂದ ವೇದವ್ಯಾಸರು ನಮಗೇನಾದರೂ ತಿಳಿಸಿಕೊಳ್ಳಲಿಕ್ಕೆ ಪ್ರಯತ್ನ ಪಡುತ್ತಿದ್ದಾರಾ ಅಂದ್ರೆ, ಇವರ ನಾಲ್ಕು ಜನ ಹೆಣ್ಣು ಮಕ್ಕಳನ್ನ ಹೆಣ್ಣು ಮಕ್ಕಳಿಗೆ ಮದುವೆ ಆಗಬೇಕು ಅಂತಷ್ಟು ಮಾತ್ರ ತಾತ್ಪರ್ಯ ನಮ್ಮ ತಲೆಗೆ ತುಂಬಲಿಕ್ಕೋ ವೇದವ್ಯಾಸರ ದೃಷ್ಟಿ ಇನ್ನೇನಾದ್ರೂ ಇದೆಯೋ ಅಂದ್ರೆ, ಅಲ್ಲಿ ಸಾಧಕನಾದ ಜೀವ ಜನಕ ಮಹಾರಾಜನ ಸ್ಥಾನ, ಆ ಜೀವನ ನಾಲ್ಕು ಜನ ಹೆಣ್ಣು ಮಕ್ಕಳು ಯಾರು, ಯಾವ್ದು ಅಂದ್ರೆ ಜ್ಞಾನ, ಭಕ್ತಿ, ವೈರಾಗ್ಯ, ಸಾತ್ವಿಕ ಸಂಪತ್ತು, ನಾಲ್ಕು ಮಕ್ಕಳು ಅಂದ್ರೆ ಅದರ ಅನುಷ್ಠಾನ. ಜ್ಞಾನ, ಭಕ್ತಿ, ವೈರಾಗ್ಯ ಇದೆ, ಅನುಷ್ಠಾನ, ಸಂಪತ್ತು, ಆ ನಾಲ್ಕು ಹೆಣ್ಣು ಮಕ್ಕಳು. ಇದು ಯಾರಿಗೆ ಕೊಡಬೇಕು? ಒಳ್ಳೆ ಗಂಡನಿಗೆ ಕೊಡಬೇಕು. ಎಂಥ ಗಂಡನಿಗೆ ಕೊಡಬೇಕು? ಒಳ್ಳೆಯವನಾಗಿರಬೇಕು, ಈ ನಾಲ್ಕು ಜನರನ್ನು ಕೂಡ ರಕ್ಷಣೆ ಮಾಡತಕ್ಕಂಥವನಾಗಬೇಕು. ಅದರಿಂದ ನಾಲ್ಕು ಜನ ಹೆಣ್ಣು ಮಕ್ಕಳನ್ನ ಯಾವ ಗಂಡಂದ್ರಿ ಕೊಟ್ರೆ ಚೆನ್ನಾಗಿರುತ್ತೆ ಅಂತ ಏನು ಸಾಧಕನ ಚಿಂತೆ,
ಯಾರು ಸ್ವಾಮಿಗೆ ಕೊಡಬೇಕು ಅಂತ ಗಂಡನನ್ನ ಹುಡುಕದ್ದು ಈ ಸಾಧಕನ ಚಿಂತೆ. ಅಷ್ಟೇ ಅಲ್ಲ, ಇಷ್ಟು ಮಾಡೋ ಕಾಲಕ್ಕೆ ಸುಮ್ಮನೆ ಇರ್ತಾರ, ಒಳಗೆ ರಾವಣ ಇಂದ್ರಜಿತ್ತು ಒಳಗೆ ಕೂತಿದ್ದಾರೆ. ಅವರ ಕಾಟ ಈ ಜನಕನಿಗಿದ್ದೇ ಇದೆ. ಆ ಜನಕ ಮಹಾರಾಜ ಬೇರೆ, ನಾವು ಜನಕರೇ. ಯಾರಿಗೆ? ನಾನಾ ಕಂಡ ಕಂಡ ಆಲೋಚನೆಗಳಿಗೆ ಬಯಕೆಗಳಿಗೆ ಜನಕರೇ ನಾವು ಅಲ್ವಾ? ಜನಕರಲ್ಲೇ ನಾವು, ದೊಡ್ಡ ಜನಕರೇ ನಾವು. ಆದ್ದರಿಂದ ಶತ್ರುಗಳ ಕಾಟ ಒಳಗೆ, 10 ಇಂದ್ರಿಯಗಳಲ್ಲಿ ಕೂತ ಶತ್ರುಗಳ ಕಾಟ ಹೋಗಬೇಕು. ಜ್ಞಾನ, ಭಕ್ತಿ, ವೈರಾಗ್ಯ, ಅನುಷ್ಠಾನ ಎಲ್ಲ ಭಗವಂತನ ಪಾದಕ್ಕರ್ಪಣೆ ಆಗಬೇಕು. ಇಷ್ಟೆಲ್ಲ ಅನುಷ್ಠಾನ ನಡೆದ ಮೇಲೆ ಭಗವಂತನ ಪೂರ್ಣ ಕರುಣೆಯಿಂದ ಸಾಧನೆ ತಾನಾಗಿ ಉಕ್ಕಿ ಹರಿಯಬೇಕು, ರಾಜ್ಯ ಸ್ವಯಂ ಸಮೃದ್ಧ ಆಗಬೇಕು ಅಂದ್ರೆ ಇಷ್ಟು ಉದ್ದೇಶದಿಂದ ಕೇಳಿದರೆ ಹೌದಾ? ಹಾಗಾದರೆ ಇದೆಲ್ಲ ನಡೆಸುವುದು ಶ್ರೀನಿವಾಸ ಕಲ್ಯಾಣ ಅಲ್ವೋ? ಈಗ ನಮಗೆ ಬೇಕಾದಂತ ಫ್ರೂಟ್ ಸಿಗ್ತಾ ಬರ್ತಾರೆ. ಇದಕ್ಕೆ ಶ್ರೀನಿವಾಸ ಕಲ್ಯಾಣ ಕೇಳಿದೆ. ಎಂಥದ್ದು ಶ್ರೀನಿವಾಸ ಕಲ್ಯಾಣ? ಹಾಗಾದರೆ ನೋಡಿ, ದುಡ್ಡು ಬೇಕಾ? ಆ ದೃಷ್ಟಿಯಲ್ಲೇ ಕೇಳಿ ಶ್ರೀನಿವಾಸ ಕಲ್ಯಾಣವನ್ನ. ರೋಗ ಹೋಗಬೇಕಾ? ಆ ದೃಷ್ಟಿಯಲ್ಲೇ ಕೇಳಿ. ಜ್ಞಾನ ಬೇಕಾ? ಜ್ಞಾನ ಬೇಕು ಅಂತ ಸಂಕಲ್ಪ ಕೇಳೋದು ಮಾತ್ರ ದುಡ್ಡು ಬೇಕೆಂಬ ದೃಷ್ಟಿಯಲ್ಲಿ ಕೇಳದಂತೆ ಕೇಳಿದ್ರೆ ಉಪಯೋಗವಿಲ್ಲ. ಜ್ಞಾನ ಕೊಡುವ ದೃಷ್ಟಿಯಲ್ಲೇ ಇದನ್ನ ನೋಡತಾ ಬರಬೇಕಾಗುತ್ತೆ, ಹೌದಲ್ಲ? ಹಾಗಾದರೆ ನಮ್ಮಲ್ಲಿರುವ ನಾಲ್ಕನ್ನ ಸ್ವಾಮಿಗೆ ಕೊಡಬೇಕು. ಅಲ್ಲ, ನೀವೇನೋ ಹೀಗೆ ಹೇಳ್ತೀರಾ, ಜ್ಞಾನ, ಭಕ್ತಿ, ವೈರಾಗ್ಯ, ಅನುಷ್ಠಾನ, 4 ಜನ ಹೆಣ್ಣು ಮಕ್ಕಳು ಕೊಟ್ಟದ್ದು. 4 ಜನರಿಗೆ ಕೊಟ್ರಿ, ಅಲ್ಲಿ ಜನಕ ಮಹಾರಾಜನ 4 ಜನ ಮಕ್ಕಳಿದ್ರಲ್ಲ, 4 ಜನ ಒಬ್ಬರಿಗೆ ಕೊಟ್ರೆ 4 ಜನನ್ನ, ಇಲ್ಲಿ ನೀವು 4 ಜನ ಕೊಡಬೇಕು. 4 ಜನ ಇಲ್ಲಿ ದೇವರಿಗೆ ಕೊಡಬೇಕು ನೀವು. ಕಥೆ ವಿರುದ್ಧ ಆಯ್ತಲ್ಲ, ಅಲ್ಲಿ 4 ಜನ 4 ಜನ ಮಾಡಿಕೊಂಡ್ರು, ಇಲ್ಲಿ ಒಬ್ಬರಿಗೆ ಕೊಡಬೇಕಲ್ಲ ಅಂದ್ರೆ ಇಲ್ಲ. ರಾಮಾಯಣ ತೆಗೆದು ನೋಡಿ ಎಂದ್ರು. ಶ್ರೀಹರಿ ಅವತಾರ ಮಾಡಿದ, ಹೇಗ್ ಮಾಡಿದ? 4 ರೂಪಗಳಿಂದ ಅವತಾರ ಮಾಡಿದ. ಹೇಗೆ ಅಂದ್ರೆ ರಾಮನಾಗಿ ತಾನೇ ಬಂದ, ಲಕ್ಷ್ಮಣ, ಭರತ, ಶತ್ರುಘ್ನರಲ್ಲಿ ತನ್ನ ರೂಪಗಳಿತ್ತ. ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ರೂಪಗಳಿಂದ ಬಂದ. ಹಾಗಾದರೆ ಇಲ್ಲಿ ಯಾರ್ಯಾರಿದ್ರು? ಸೀತಾದೇವಿಯಲ್ಲದೆ ಮಿಕ್ಕವರಲ್ಲಿ ಲಕ್ಷ್ಮೀದೇವಿಯ ರೂಪಗಳಿತ್ತು. ಈ ರೂಪಗಳನ್ನ ಆ ದೇವರ ಮೂರ್ತಿಗೆ ಕೊಟ್ಟು ಮದುವೆ ಮಾಡಿದ್ದೇ ಸೀತಾ ಕಲ್ಯಾಣ. ಸೀತೆಯ 4 ರೂಪಗಳಿಗೆ ರಾಮನ 4 ರೂಪಗಳಿಗೂ ಮದುವೆ ನಡೆದದ್ದೇ ಸೀತಾ ಕಲ್ಯಾಣ. ಹಾಗಾದರೆ ನಮ್ಮಲ್ಲಿ ಜ್ಞಾನ, ಭಕ್ತಿ, ವೈರಾಗ್ಯ, ಅನುಷ್ಠಾನ ಈ 4ಕ್ಕೂ ಅಭಿಮಾನಿ ಯಾರು ಅಂದ್ರೆ ಲಕ್ಷ್ಮೀದೇವಿ. ಅದಕ್ಕೆ ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ರೂಪಿಯಾದ ನಾರಾಯಣ ಬಿಂಬಮೂರ್ತಿಯೇ ಗಂಡ, ಆತನಿಗೆ ಕೊಡಬೇಕು. 4 ರೀತಿಯಾದ ಭಗವಂತನಿಗೆ ಕೊಡಬೇಕು. ಎಲ್ಲೆಲ್ಲಿದ್ದಾನೆ? ವಾಸುದೇವನಾಗಿ ಲಿಂಗದೇಹದಲ್ಲಿ, ಒಳಗೆ ಸ್ವರೂಪ ದೇಹದಲ್ಲಿ ಕಟ್ಟಿಕೊಂಡಿದ್ದಾನೆ. ನಂತರ ಸಂಕರ್ಷಣನಾಗಿ ಲಿಂಗದೇಹದಲ್ಲಿದ್ದಾನೆ. ಪ್ರದ್ಯುಮ್ನಾಗಿ ಅನಿರುದ್ಧ ದೇಹದಲ್ಲಿದ್ದಾನೆ. ಅನಿರುದ್ಧನಾಗಿ ಸ್ಥೂಲ ದೇಹದಲ್ಲೂ ನಿಂತಿದ್ದಾನೆ. 4 ರಾಜ್ಯಗಳಾರುವ 4 ರೂಪಗಳಿಗೆ ಸ್ವಾಮಿಯಗೆ 4 ರೀತಿಯಾದ ಏನು ಹೆಂಡತಿಯರನ್ನ ಕೊಡಬೇಕು ನಾವು. ಅದಕ್ಕಾಗಿ ಶ್ರೀನಿವಾಸ ಕಲ್ಯಾಣ ಕೇಳಬೇಕು. ಆದ್ದರಿಂದ ಈ ರೀತಿಯಾಗಿ ತಾವು ಕೇಳಿದರೆ ಅದಕ್ಕೆ ತಕ್ಕಂತೆ ಉತ್ತರ ಕೊಡ್ತಾ ಇದ್ದಾರಪ್ಪ. ವಿಶೇಷವಾಗಿ ಹೇಳ್ತಾರೆ ಶ್ರೀನಿವಾಸ ಕಲ್ಯಾಣ ಕೇಳಿ ಹೇಳುತ್ತಾರೆ, ಎಚ್ಚುತ್ವ ಸರ್ವಲೋಕೇಶ ಬ್ರಹ್ಮ ಬ್ರಹ್ಮಪದಂಗತ. ತಿರುವೇದಾತರ ಮಾತು. ಶ್ರೀನಿವಾಸ ಕಲ್ಯಾಣ ಕೇಳಿ ಬ್ರಹ್ಮದೇವರಿಗೆ ಬ್ರಹ್ಮ ಪದವಿ ಬಂತಂತೆ. ಅದೇನ್ರಿ, ನಾವು ವರ್ಷ ಕೇಳೋದು ಶ್ರೀನಿವಾಸ ಕಲ್ಯಾಣ, ಈ ಶ್ರೀನಿವಾಸ ಕಲ್ಯಾಣ ಕೇಳಿ ಬ್ರಹ್ಮದೇವರು ಬ್ರಹ್ಮ ಪದವಂತ ಅಂದ್ರೆ ಇವೆಲ್ಲ ಕೂಡ ನೋಡಿ. ನೀಲಕಂಠಸ್ಥೆ ಶುತ್ವ ನಿರ್ವಿಷಹಾಸ ಸಮಾಪ್ತವಾನ್, ರುದ್ರದೇವರಿಗೆ ವಿಷ ಎಲ್ಲ ಹೋಯ್ತಂತೆ. ಆದ ಮೇಲೆ ಇಂದ್ರದೇವರಿಗೆ ಈ ಪದ ಇದಕ್ಕೇಳೇ ಬಂತು. ಮತ್ತೆ ನಮ್ಗೇನು ಬರ್ತಾ ಇಲ್ಲ, ಇದೇ ಕೇಳ್ತಾ ಇದ್ವಿ ನಾವು ಎಷ್ಟು ವರ್ಷಗೂ ಕೇಳ್ತಾ ಇದ್ದೀವಿ. ಶ್ರೀನಿವಾಸ ಕಲ್ಯಾಣ ಕೇಳಿ ಕೇಳಿ ಸಾಕಾಯ್ತು ನಮಗೆ, ಏನು ಬರ್ತಾ ಇಲ್ಲ. ಅದೇನು ಅವರೂ ಬಂತು ಅಂದ್ರೆ ರಿವರ್ಸ್ ಎಲ್ಲಿಗೆ ಗೊತ್ತಾ? ಅದೇನೂ ಇಲ್ಲ, ಇದರಿಂದ ಏನು ಬರಲ್ಲ ನಮ್ಗೆ. ಸುಮ್ಮನೆ ಪುರಾಣ ಕೇಳಲಿಕ್ಕೆ, ಹುರುಪು ಬರಲಿಕ್ಕೆ ಹೇಳ್ತಾ ಇದ್ದಾರಷ್ಟೇ. ಬ್ರಹ್ಮದೇವರಿಗೆ ಬ್ರಹ್ಮ ಪದ ಇದರಿಂದ ಬರುತ್ತೆ ಅಂದ್ರಿ. ಅವ್ರು ಎಷ್ಟು ಕಲ್ಪ ತಪಸ್ಸು ಮಾಡಿದ್ರೋ ಏನೋ ಅದರಿಂದ ಬಂತಷ್ಟೇ ಹೊರತು ಶ್ರೀನಿವಾಸ ಕಲ್ಯಾಣ ಕೇಳಿದ್ದು ಬರುತ್ತಾ? ಬರಲ್ಲಲ್ಲ ಅಂದ್ರೆ ಅವರು ಶ್ರೀನಿವಾಸ ಕಲ್ಯಾಣ ಕೇಳಿದ ರೀತಿಯೇ ಬೇರೆ, ನಾವು ಕೇಳಿದ ರೀತಿಯೇ ಬೇರೆ ಅಂದ್ರು. ಅದಕ್ಕೆ ಭಾರತ ಒಂದರ್ಥ ತಿಳ್ಕೊಳ್ಳಿಕ್ಕೆ ತಲೆಗೂ ಮೇಲೆಗೂ ಆಗ್ತಾ ಇದ್ವಿ. ಅದಕ್ಕೆ ಏನು ಹೇಳ್ತಾರೆ ಆಚಾರ, 10 ಅರ್ಥಗಳು ಇವೆ ಭಾರತಕ್ಕೆ ಅಂತ ಹೇಳ್ತಾರೆ. ಆ ಅರ್ಥ ನಮ್ಗೆ ಗೊತ್ತಾಗುತ್ತಾ? ಸರ್ವಥಾ ಇಲ್ಲ. ಅದಕ್ಕೆ ಹೇಳ್ತಾ ಇದ್ದಾರೆ, ಕಿಮುಕ್ತೇನ ವಿಶೇಷೇಣ ತದನಂತ ಫಲಂ ಶೃಣು ಹೇಳ್ತಾರೆ. ಇದೆಂಥದ್ದು ಗೊತ್ತು ಅಂದ್ರೆ, ಅನಂತ ಫಲ ಕೇಳ್ತಾ ಇದ್ರೆ ನೀವು ಎಷ್ಟೆಷ್ಟು ಬಂಡವಾಳ ಹಾಕ್ತೀರೋ ಅಷ್ಟು ಪ್ರಾಫಿಟ್ ಅಂತ, ಎಷ್ಟೆಷ್ಟು ಆಸಕ್ತಿಯಿಂದ ಒಳಗೆ ಭಗವಂತನ ಚರಿಯನ್ನು ನೋಡತಾ ಕೇಳ್ತೀರೋ ಅಷ್ಟಷ್ಟು ಫಲ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಅವಾಗ ವದವೈಕುಂಠ ಮಾಹಾತ್ಯಂ ಕಲವು ತಚ್ಚರಿತಂ ಕಥಂ. ಈ ಕಲಿಯುಗದಲ್ಲಿ ಭಗವಂತ ವೈಕುಂಠನಾಥ ಇಲ್ಲಿ ಬಂದಲ್ಲ ಶ್ರೀನಿವಾಸ, ಆತನ ಕಥೆಯನ್ನು ಹೇಳಿ ನಮಗೆ. ಅದು ಕೇಳಿದರೆ ಇಷ್ಟೆಲ್ಲ ಫಲ ಬರುವುದಾದರೆ ನಮಗೆ ವಿಶೇಷವಾಗಿ ಆ ದೇವ ಬಂದ ಬೆಟ್ಟದ ಕಥೆ ಹೇಳಿ ಎಂದ್ರು. ದೇವನ ಕಥೆ ಮತ್ತು ದೇವ ಬಂದ ಬೆಟ್ಟದ ಕಥೆ ಹೇಳಿ ಎಂದ್ರು. ಸರಿ, ಕೊನೆಗೆ ಹೇಳ್ತಾರೆ ಫಲ. ಉತ್ತರ ಕೇಳ್ತೀವಿ ಶ್ರೀನಿವಾಸ ಕಲ್ಯಾಣ, ಈ ಕೆಲಸ ಮಾಡಿದ್ದೀರಾ ಹೇಳಿ. ನಿತ್ಯ ಬೆಳಿಗ್ಗೆದ್ದು ತಿರುಪತಿ ಬೆಟ್ಟ ಸ್ಮರಣೆ ಮಾಡ್ತಾ ಇದ್ದೀರಾ? ಯಜ್ಜನ ಮಾಡ್ತಾ ಇದ್ದೀರಾ? ದಿನಾಗ್ಲೂ ಬೆಳಿಗ್ಗೆ ತಿರುಪತಿ ಬೆಟ್ಟ, ಏನು ಫಲ ಹೇಳಿ? ತಿಳ್ಕೊಂಡು ಮಾಡಿ, ಒಳ್ಳೆ ಪ್ರಾಫಿಟ್ ಅದಲ್ಲ. ಕಾಲ್ನಡಿಗೆಯಿಂದ ಮನೆಯಿಂದ ಹೊರಟು ಬದರಿ ದರ್ಶನ ಮಾಡ್ಕೋಬೇಕು ವಿತೌಟ್ ಎನಿ ಫೆಸಿಲಿಟಿ. ಕಾಲಿಗೆ ಚಪ್ಪಲಿಯೂ ಇರಬಾರದು, ಕಾಲಿಗೆ ಚಪ್ಪಲಿಯೂ ಇರದೆ ಬದರಿವರೆಗೂ ಪ್ರಯಾಣ ಮಾಡಿ ಬದರಿಯಿಂದ ಅಲ್ಲಿರುವ ಗಂಗೆಯ ನೀರನ್ನು ತೆಗೆದುಕೊಂಡು ಶುದ್ಧವಾಗಿ ರಾಮೇಶ್ವರಕ್ಕೆ ಬಂದು ಅಲ್ಲಿ ಈಶ್ವರನಿಗೆ ಅಭಿಷೇಕ ಮಾಡಿ ನಂತರ ಅಲ್ಲಿ ಉಸುವನ್ನು ತಗೊಂಡು ಮತ್ತು ನಡ್ಕೊಂಡು, ಇವೆಲ್ಲ ನಡ್ಕೊಂಡೆ ಸಿಸ್ಟಮ್ ನೋಡಿ, ಮತ್ತ ಅದನ್ನ ತಗೊಂಡು ಹೋಗಿ ಗಂಗೆ ಸೇರಿಸಬೇಕು. ಇಷ್ಟು ಸೇರಿದ್ರೆ ಒಂದು ಯಾತ್ರೆ, ಒಂದು ಸಲ ಯಾತ್ರೆ ಮಾಡಿದಂತೆ. ಏನು ಬರೆ ಕಾಲ್ನಡಿಗೆಯಿಂದ ಎಷ್ಟು ಟೈಮ್ ಹಿಡಿಯುತ್ತೆ ನಿಮಗೆ? ಹೌದಲ್ಲ, ಹೇಳ್ತಾರೆ ಗಂಗಾ ಸೇತು ಯಾತ್ರಾ ಸಹಸ್ರಜಂ. ಅಂತಹ ಯಾತ್ರೆ 1000 ಸಲ ಕಾಲ್ನಡಿಗೆಯಿಂದ ಮಾಡಿದರೆ ಎಷ್ಟು ಫಲ ಬರಬಹುದು? ಅಷ್ಟು ಫಲ ಬೆಳಿಗ್ಗೆದ್ದು ತಿರುಪತಿ ಬೆಟ್ಟವನ್ನು ಸ್ಮರಣೆ ಮಾಡಿದರೆ ಬರುತ್ತೆ. ಗೊತ್ತಾ? ಇದು ತಿಳ್ಕೊಂಡು ಮಾಡಬೇಕಂತೆ. ಅಲ್ಲರಿ ನೀವೇ ಹೇಳ್ತೀರಾ ಇಷ್ಟು ಪುಣ್ಯ ಅಷ್ಟು ಪುಣ್ಯ ಅಂತ ಲೆಕ್ಕ ಮಾಡಿ ಮಾಡಿದರೆ ಅದು ಕಾಮ್ಯ ಕರ್ಮ ಆಗುತ್ತೆ ಅಂದ್ರೆ ಆ ರಹಸ್ಯ ತಿಳ್ಕೊಳ್ಳಿ. ದಾಸರು ಹೇಳ್ತಾ ಇರ್ತಾರೆ ಇಷ್ಟು ಪುಣ್ಯಕರವೋ ಇದು ಮಾಡು, ಇದಿಷ್ಟು ಪುಣ್ಯಕರವೋ ಅಷ್ಟು ಪುಣ್ಯಕರವೋ ಅಂತ ಎಲ್ಲಾ ಕುಳಾದಿಗಳಲ್ಲಿ ಹೇಳ್ತಾರೆ ವೇದವ್ಯಾಸರು ಹೇಳಿದರು. ಅರ್ಥ ಪುಣ್ಯ ಡ್ರೈವಿಂಗ್ ಫೋರ್ಸ್, ಅದು ಇಷ್ಟು ಪುಣ್ಯ ಬರುತ್ತೆ ಅಂದ್ರೆ ನಮ್ಗೆ ಡ್ರೈವಿಂಗ್ ಫೋರ್ಸ್, ಇಲ್ಲಾಂದ್ರೆ ಮಾಡಲ್ಲ ಅಲ್ವಾ. ಕೃಷ್ಣಾಷ್ಟಮಿ ಯಾಕೆ ಮಾಡ್ತಾರೆ? 12 ಏಕಾದಶಿ ಫಲ ಬರುತ್ತಂತೆ, ಓಡು ಮಾಡಿದ್ದೆ. ಆ ಡ್ರೈವಿಂಗ್ ಫೋರ್ಸ್ ಬೇಕಲ್ಲ, ಆ ಡ್ರೈವಿಂಗ್ ಫೋರ್ಸ್ ಪುಣ್ಯ. ಆದರೆ ಅದನ್ನು ಡೈವರ್ಟ್ ಮಾಡಬೇಡಿ ಯಾವುದಕ್ಕೂ, ಪ್ರಮೋಷನ್ಗೋ ಅದಕ್ಕೋ ಇದಕ್ಕೋ ಮಾಡಬೇಡಿ. ಆ ಬಂದ ಪುಣ್ಯ ದೇವರ ಉಪದೇಶ ಕೊಡತಕ್ಕಂಥ ಗುರುಗಳು ಸಿಗಲಿ, ದೇವ ಸಿಗಲಿ ಅಂತ ಪುಣ್ಯ ಅಲ್ಲಿ ಹಾಕ್ಬಿಡಿ. ಅವಾಗ ಅದು ನಿಷ್ಕಾಮ ಕರ್ಮವೇ ಆಗುತ್ತೆ, ಸಕಾಮ ಕರ್ಮ ಆಗಲ್ಲ. ಆದರೆ ಅಲ್ಲಿ ಯಾಕಪ್ಪ ಈ ಪುಣ್ಯಗಳು ಲೆಕ್ಕ ಮಾಡಿ ಇದು ಮಾಡಿದ್ರೆ ಜಾಸ್ತಿ ಬರುತ್ತಾ, ಇದು ಮಾಡಿ ಕಡಿಮೆ ಬರುತ್ತಾ, ಜಾಸ್ತಿ ಇದೇ ಮಾಡೋಣ ಅಂತ ಈ ಲೆಕ್ಕ ಎಲ್ಲ ಕಿಲೋಮೀಟರ್ ಲೆಕ್ಕ ಹಾಕಿದಂಗೆ ಯಾಕೆ ಹಾಕ್ಬೇಕಿದು ಅಂದ್ರೆ, ಆ ದೇವರನ್ನ ತೋರಿಕೊಡುವ ಒಳಗೆ ಭಗವಂತನನ್ನ ಚೆನ್ನಾಗಿ ಚಿಂತನೆಯನ್ನ ಹುಟ್ಟಾಕುವಂತ ಗುರುಗಳು ಸಿಗಬೇಕಾದ್ರೆ ಕೋಟಿ ಕೋಟಿ ರಾಶಿ ರಾಶಿ ಪುಣ್ಯ ಬೇಕು. ಅದು ಸಿಕ್ಕ ಜ್ಞಾನ ಮತ್ತು ಎಲ್ಲೋ ಯಾರೋ ತಿಪ್ಪೆಯಲ್ಲಿ ಹಾಕಿದರೆ ಹೋಗದಂತೆ ಅನುಷ್ಠಾನಕ್ಕೆ ಬರಬೇಕಾದ್ರೆ ಅದಕ್ಕೂ ಎಷ್ಟೋ ಪುಣ್ಯ ಬೇಕು, ರಾಶಿ ಪರ್ವತದಷ್ಟು ಬೇಕು. ಆ ಅನುಷ್ಠಾನಕ್ಕೆ ಬಂದು ದೇವರ ದರ್ಶನ ಆಗಬೇಕಾದ್ರೆ ಎಷ್ಟು ಬೇಕು? ಸರಿ, ಬೇಕಾಗಿದ್ದಷ್ಟು ಪುಣ್ಯ. ಆ ಪುಣ್ಯದಲ್ಲಿ ನಾವು ಜುಜುಬಿ ಸಂಧ್ಯಾ ವಂದನೆ ಪೂಜಾ ಎಲ್ಲ ಮಾಡಿಕೊಂಡ್ರೆ ಬರೋದೆಷ್ಟು ಅಂದ್ರೆ, ಗೀಚಿದ್ರೂ ಉದ್ಧರಣೆಯಷ್ಟು ಬರ್ತಾ ಇಲ್ಲ. ಅದು ಪರ್ವತದಷ್ಟಿದೆ, ನಮ್ಮ ಸಾಧನೆಯಿಂದ ಬಂದದ್ದು ಉದ್ಧರಣೆಯಷ್ಟಿದೆ. ಇದು ಯಾಕೆ ತುಂಬಬೇಕು? ಇಂಪಾಸಿಬಲ್, ನಮಗೆ ಕಾಣ್ತಾ ಇದೆ ಇಂಪಾಸಿಬಲ್ ಅಂತ. ಹಾಗೆ ಕೈ ತಲ್ಲಿ ಕೊಡುವುದಾ ಅಂದ್ರೆ ಇಲ್ಲ. ಆ ಪರ್ವತದಷ್ಟು ಅಲ್ಲ, ಹತ್ತಲ್ಲ, ಕೋಟಿ ಪರ್ವತದಷ್ಟು ಬರುವಷ್ಟು ಟೆಕ್ನಾಲಜಿ ಕೂತಿದೆ. ಟೆಕ್ನಿಕಲ್ಲಿ ಚೆನ್ನಾಗಿ ಹೋಗ್ತೀರಾ, ಪರ್ವತಗಳು ಪರ್ವತಗಳು ಪುಣ್ಯ ಬರುತ್ತೆ. ಅದೇ ಕೆಲಸ ನೀವು ಮಾಡಿದ್ದಕ್ಕೆ ಒಂದು ಆಚಮನಕ್ಕೆ ಬರುತ್ತೆ. ಇಲ್ಲ, ಅಷ್ಟೇ ಬರುತ್ತೆ. ಈ ಒಳಗೆ ಬುದ್ಧಿ ಬೆಳೆಸಿಕೊಂಡು ಕರ್ಮ ಮಾಡಿ ಅದ್ಭುತವಾದ ಪುಣ್ಯದ ರಾಶಿ ಬರುತ್ತೆ. ಅದರಿಂದ ಗುರುಗಳು ಸಿಗ್ತಾರೆ, ಅದರಿಂದ ವಿಶೇಷ ಅನುಷ್ಠಾನ ಆಗುತ್ತೆ, ಅದರಿಂದ ಸ್ವಾಮಿ ಸಿಗ್ತಾನೆ, ಇಲ್ಲದಿದ್ದರೆ ಗತಿ ಇಲ್ಲ ಅಂದ್ರು. ಹಾಗಾದರೆ ಒಳ್ಳೆ ತಲೆ ಬಳಸಿ ಮಾಡಬೇಕು ಎನ್ನುವುದು ಪುಣ್ಯ ಗಳಿಸುವ ಮಾರ್ಗ. ಹಾಗಾದರೆ ಏನು ಮಾಡಬೇಕು? ನಿತ್ಯ ತಿರುಪತಿ ಬೆಟ್ಟವನ್ನು ಸ್ಮರಣೆ ಮಾಡಬೇಕು, ತಿಳ್ಕೊಂಡು ಮಾಡಬೇಕು. ಸ್ವಾಮಿ ಇಷ್ಟು ಕೊಡತಾನೆ ಅಂತ ತಿಳ್ಕೊಂಡು ಮಾಡಿದರೆ ಎಷ್ಟೆಷ್ಟು ದಿನಾಗೂ ಸ್ಮರಣೆ ಮಾಡಿದರೆ ಸಾವಿರ ಸ್ಥಳ ಯಾತ್ರಾ ಮಾಡಿದರೆ ಎಷ್ಟು ಫಲವೋ ಅಷ್ಟು ಫಲ. ಅದೇನು ಜುಜುವಿ ಫಲ. ತಿರುಪತಿ ಬೆಟ್ಟವನ್ನ ಸ್ಮರಣೆ ಮಾಡಿದ್ದಕ್ಕೆ ಬಂದ ಚಿಕ್ಕ ಫಲ ಅದು. ಇನ್ನ ಅನಂತ ಫಲಂ ಶೃಣು ಅಂದ್ರು, ತುಂಬಾ ಫಲಗಳಿವೆ ಅಂತ ಹೇಳ್ತಾರೆ. ಅಂತಹ ಫಲಗಳು ಏನಿವೆ? ಬೆಟ್ಟದಲ್ಲೇ ಅಷ್ಟು ಫಲ ಇದ್ರೆ ಬೆಟ್ಟದೊಡೆಯ ಸ್ವಾಮಿಯನ್ನು ನೆನೆದರೆ ಅದನ್ನೆಷ್ಟು ಫಲ ಬರಬೇಕು ಅಂದ್ರೆ, ಇಲ್ಲಿ ಬರೇ ಬೆಟ್ಟ ನೆನೆದರೆ ಸಾಕು, ಅವನ ಸೇರಿಸಿಕೊಂಡು ನೆನೆಯಬೇಕು. ಎಂಥ ನೆನಪಿಗೆ ಅಷ್ಟು ಪುಣ್ಯ ಕೊಡುವ ತಾಕತ್ತಿದೆ? ಅದನ್ನೆಲ್ಲ ನಾಳೆ ನೋಡೋಣ ಎಂಬಲ್ಲಿಗೆ ಶ್ರೀಕೃಷ್ಣ ಅರ್ಪಣ ಮಸ್ತು. ನಾಳೆ ಒಂದಿವಸದ ಮಟ್ಟಿಗೆ ಬೆಳಿಗ್ಗೆ 10:30 ಪ್ರವಚನ, ನಾಳದ್ದು ಮಾಮೂಲಿ. ನಾಳೆ ಒಂದು ದಿವಸ ಶ್ರೀಪಾದ ಮಠದಲ್ಲಿ ಕಾರ್ಯಕ್ರಮ ಇದೆ, ಆದ್ದರಿಂದ ಅಲ್ಲಿ ಹೋಗ್ಬೇಕಾಗ್ತಾ ಇದೆ. ಬೆಳಿಗ್ಗೆ 10:00 ಬಂದ್ರೆ ಆಯ್ತು.